ಅದು ಘಟಕದೇವನ ಕೆಲಸ ತಪ್ಪಾಗಲಿಲ್ವೇ ಅಂದ್ರೆ ಭೀಮಸೇನಿಗೆ ಯೋಚನೆ ಇಲ್ಲ. ಯಾಕೆಂದ್ರೆ ಭಗದತ್ತ ಏನು ಮಾಡಿದ್ರು ಕೂಡ ಆ ತನ್ನ ವೈಷ್ಣವಾಸ್ತ್ರವನ್ನ ಇನ್ನೊಬ್ಬರ ಮೇಲೆ ಬಿಡಲಿಲ್ಲ, ಇಬ್ಬರ ಮೇಲೆ ಮಾತ್ರ ಬಿಡಬೇಕಂತ ಕಾಯ್ತಿದ್ದಂತೆ. ಇಲ್ಲ ಭೀಮ ಇಲ್ಲ ಅರ್ಜುನ ಕೊಟ್ಟು ಉಳಿದ್ರೆ ಬಿಟ್ಟು ಬೇಕು, ಬುದ್ಧಿ ಮೇಲೆ ಬ್ರಹ್ಮಾಸ್ತ್ರ ಅಂತಾರಲ್ಲ ಹಾಗಾಗಿ ಬಿಡ್ತದೆ. ಇದು ಆಗ್ಲಾದ್ರೆ ನಮ್ಮವರಿಗೆ ಬಂದಾಗ ಆಗ್ತದೆ, ಅಷ್ಟು ಉಪಯೋಗ ಇಲ್ಲ. ಅದು ಬಿಟ್ಟರೆ ಒಳ್ಳೆ ಈಕ್ವಲ್ ಫೈಟ್ ಇರಬೇಕು. ಅಂತ ಅಮೂಲ್ಯ ಅಸ್ತ್ರವನ್ನು ಕಳ್ಕೊಂಡ್ಬಿಡ್ತಾರೆ ಯಾರಾದ್ರೂ ಕೂಡ ಯೋಚನೆ ಮಾಡಬೇಕು. ಆದ್ದರಿಂದ ನಮ್ಮಲ್ಲಿ ಯೋಚನೆ ಎಲ್ಲ ದೊಡ್ಡವರು ಅದು ಕಳಿಸಿಬಿಡ್ತಾರೆ, ಅವ್ರು ಎರಡು ಅವರಿಲ್ಲ ಇವರು ಗಲಾಟೆ ಮಾಡ್ತಿರ್ತಾರೆ, ವಿವೇಕ ಇಲ್ಲ ಅದರೊಳಗೆ. ಆ ಕಾಲ ಆ ಸಮಯದಲ್ಲೂ ಕೂಡ ಯಾವ ಕಾಲಕ್ಕೆ ಯಾರನ್ನು ಕಳಿಸ್ಬೇಕು ಯೋಚನೆ ಮಾಡಬೇಕು. ಸಣ್ಣ ತಿಮ್ಮನ ಕಳಿಸಬೇಕಾದ್ರೆ ಸಣ್ಣವನ್ನು ಕಳಿಸಿ ದೊಡ್ಡ ಇವರು ಪ್ರಾಕ್ಟೀಸ್ ಆಗ್ತಿರ್ತಾರೆ ಪಕ್ಷ. ಅದು ಇಲ್ಲ ಗದ್ದರೇ ಕೀರ್ತಿ ಇಲ್ಲ, ಸೋತ್ರ ಬೆಳೆಯೋದು ಡಬಲ್ ಹೋಗ್ತದೆ, ಅದು ಆಯ್ತಲ್ಲ ಡಬಲ್ ಬೇಕಾಗುತ್ತೆ, ಬೆಳೆಯಾದ್ರೂ ಕಳ್ಕೊತಾರೆ. ಅಂದ್ರೆ ಅದೊಂದು ವಿವೇಕ ಬೇಕು. ಭೀಮಸೇನ ಸರ್ವಜ್ಞ ಪೂರ್ಣಪ್ರಜ್ಞನಾದ್ರಿಂದ ಭಗವತ್ತನ ಮೇಲೆ ಘಟೋದನ್ನು ಕಳಿಸಿದರೆ ಘಟೋದ್ರೆ ಅಪಾಯ ಇಲ್ಲ, ಬಿಡೋದಿಲ್ಲ ವೈಷ್ಣವಾಸ್ತ್ರ. ಆದ್ದರಿಂದ ಹೀಗಾಗಿ ಯುದ್ಧ ನಡೀತಾನೆ. ಘಟೋ ಭಗವತ್ತನೇ ಭಾರಿ ಸಂಕಟ. ಅದು ವೈಷ್ಣವಾಸ್ತ್ರ ಒಯ್ದಿದ್ದಾಗ ಘಟೋ ಭೀಮಸೇನ ಎದುರು ಸಿಕ್ತಿರಲಿಲ್ಲ, ಅರ್ಜುನ ಸಿಕ್ತಿರಲಿಲ್ಲ. ವೈದ್ಯಾಗ ಬಂದ್ರೆ ಸೋತು ವಾಪಸ್ ಬರ್ತಿದ್ದೆ, ಹೀಗಾಗ್ತಿತ್ತಂತೆ. ಅಂದ್ರೆ ಇದು ಇದೇ ಹಾಗೆ ಆ ಒಂದು ವಿಷಯಗಳನ್ನ ತಾನೇ ಯೋಜನೆ ಮಾಡ್ತಾನೆ ಅಂತ ಹೇಳೋದಕ್ಕೆ ಸಾಕ್ಷಿ. ಇದೇ ರೀತಿ ಮುಂದುವರಿತಿದ್ದಾಗ ಭಗದತ್ತನನ್ನು ಘಟೋತ್ತರ ಸೋಲಿಸಿಬಿಡ್ತಾರೆ. ಇವನು ಭಗದತ್ತ ಕುಬೇರನ ಅವತಾರ, ಅವನು ನಿವೃತ್ತಿಯ ಅವತಾರ. ನಿವೃತ್ತಿಯು ದಿಕ್ತಾಲಕ, ಭಗದತ್ತನ ದಿಕ್ತಾಲಕ, ದಿಕ್ತಾಲಕ ವರ್ಸಸ್ ದಿಕ್ತಾಲಕ ಇದ್ದ ನಡೀತಾ ಇದೆ. ಈತ ಉತ್ತರ ದಿಕ್ಕಿ ದಿಕ್ತಾಲಕ ಕುಬೇರ, ನೈಋತ್ಯ ದಿಕ್ಕಿ ದಿಕ್ತಾಲಕ ನಿವೃತ್ತಿ. ಇಬ್ಬರಲ್ಲೂ ಕೂಡ ಶಿವನಾವೇಶ, ಘಟೋತ್ತರಲ್ಲೂ ಶಿವನಾವೇಶ, ಭಗದತ್ತರಲ್ಲಿ ಶಿವನ ವಿಶೇಷವಾದ ವರ ಇದೆ. ಆ ಇಬ್ರು ಕೂಡ ಯುದ್ಧ ಮಾಡಬೇಕಾದ್ರೆ ಘಟೋತ್ತರ ಭೀಮನ ಮಗನಾಗಿದ್ದು ಪ್ಲಸ್ ಪಾಯಿಂಟ್ ಆಯ್ತಲ್ಲ, ಭಗದತ್ತ ಸೋತು ಬಿಟ್ಟನಂತೆ, ವಾಪಸ್ ಹೋಗ್ತಿದ್ದಾನೆ. ದುರ್ಯೋಧನ ಬರ್ತಾರೆ, ಅವನು ಘಟೋತ್ತರ ಸೋಲಿಸಿಬಿಡ್ತಾರೆ. ಇದು ಬಹಳ ಇಂಟ್ರೆಸ್ಟಿಂಗ್ ಇರುವುದು. ಭೀಮ ಇರಲಿ, ಭೀಮನ ಮಗನೇ ಸೋಲಿಸಿದ್ದಾನೆ ದುರ್ಯೋಧನ ಅಂದಮೇಲೆ ಅವನ ಗತಿ ಎಲ್ಲಿ ಬಂತೀಗ? ದುರ್ಯೋಧನ ಎಷ್ಟು ದುರ್ಬಲ ಭೀಮನ ಮುಂದೆ ಅಂತ ಹೇಳೋದಕ್ಕೆ ಸಾಕ್ಷಿ. ಭೀಮನ ಮಗನೇ ಅವನು ಸೋಲಿಸಿ ಆಯ್ತು. ದುರ್ಯೋಧನ ಭಾರಿ ಕೆಟ್ಟು ಬಿತ್ತಂತೆ. ಭೀಷ್ಮರ ಹತ್ರ ಹೋಗ್ತಾನೆ, ಕೇಳ್ಕೊತಾನೆ, ತಾತ ನೋಡಿದೆ ಹೇಗೆ ಹೊಡೆದು ಅವನು ಘಟೋತ್ತರ ನನ್ನನ್ನ, ನನಗೆ ಉಪಾಯ ಹೇಳಿ, ಗೆಲ್ಲಕ್ಕೆ ಉಪಾಯ ಹೇಳಿ ಅಂತ ಕೇಳಿದ್ರು. ಅವನು ಗೆಲ್ಲಬೇಕು ಘಟೋತ್ತರ ನನ್ನ, ಉಪಾಯ ಹೇಳಿ ಅಂತ ಹೇಳಿದಾಗ ಹೊರಂದರಂತೆ, ನತನ್ ರಜಯತಿ, ಉಪಾಯ ಹೇಳ್ತಾರಪ್ಪ ಅಂತ ಕರೆದು ಅನ್ನ ಯುದ್ಧಕ್ಕೆ ಹೋಗಬೇಡ ಅಂತ ಹೇಳಿದ್ರು. ಎಷ್ಟು ಚೆನ್ನಾಗಿದೆ ಇದು, ಪರೀಕ್ಷೆ ಆಗಿ ಟಾಸ್ಕ್ ಮಾಡಿದ್ರೆ ಬೇರೆ ಬೇರೆ ಕರೆದು ಎಕ್ಸಾಮಿನೇಷನ್ ಇಂದಾಗ ಆಯ್ತಷ್ಟೇ. ನೀನು ಯುದ್ಧಕ್ಕೆ ಹೋಗಬೇಡ, ನಿನ್ನ ಕೈಲಿ ಆಗೋದಿಲ್ಲ, ಇಷ್ಟು ಅನ್ನಿಸ್ಕೊಂಡು ಯುದ್ಧ ಮಾಡ್ತಾನಲ್ಲ, ಎಷ್ಟು ನಾಚಿಕೆ ಇರಬೇಕು. ಅದಕ್ಕೆ ದುರ್ಯೋಧನ ನೀನು ಇನ್ನೊಬ್ಬರು ಕಳಿಸ್ಕೊಡಿ, ನೀನು ಹೋಗಬೇಡ ಅಂತ ಹೇಳಿ ತಪ್ಪು ಹಾಗೆ ಮಾಡಿದ್ದೀನಿ. ಆ ರೀತಿ ಯುದ್ಧ ಮಾಡ್ತಿದ್ದಾಗ ಒಂದು ದಿವಸ ಭೀಮಸೇನ ದುರ್ಯೋಧನನ ತಮ್ಮಂದಿರು 25 ಜನ ಕೌರವನ್ನು ಕೊಂದು ಹಾಕ್ತಾನೆ. 25 ಜನಗಳನ್ನು ಕೊಂದು ಹಾಕಿದಾಗ ದುರ್ಯೋಧನ ಅದು ದುಃಖ ಪಟ್ಕೊಂಡು ಹೋಗ್ತಾನೆ. ಮತ್ತೆ ಸೇನಾಧಿಪತಿಗಳ ಅಲ್ಲದಾರ ಹೇಳ್ಕೋಬೇಕು ಅವ್ರ ಮುಂದೆ. ಅವ್ರ ಮುಂದೆ ಹೇಳ್ಕೋತಾನೆ, ತಾತ ನೋಡಿದ್ಯಾ ಭೀಮಸೇನ ಹೇಗೆ ಕೊಂದು ಬಿಟ್ಟ, 25 ಜನ ತಮ್ಮರನ್ನು ಕೊಂದು ಬಿಟ್ಟ ನೋಡಿದ್ರ ಅಂದ್ರೆ ದುರ್ಯೋಧನ ಯೋಚನೆ ಮಾಡಬೇಡ, ಇನ್ನು 75 ಜನ ಹಾಗೆ ಹೋಗ್ತೀರಿ ಅಂತ ಹೇಳ್ತಾನೆ. 75 ಜನ ಇದ್ದು ನಿಮ್ ಗತಿ ಅದೇನೇ ಆಗೋದು, ನೀವು ಹೊಸ್ತಾಗಿ ಹೇಳ್ತಾರೆ, ಮೊದಲಿಂದ ಹೇಳ್ತಾನೆ ಇದ್ದೇವೆ ಅಂತ ಹೇಳ್ತಾರೆ. ಮೊದಲಿಂದ ಕೃಷ್ಣನೇ ಹೇಳಿದ್ದಾರೆ, ಆಗಲೇ ಹೇಳ್ತಾನೆ ಬಂದಿದ್ದೇವೆ, ನಿನ್ನ ಪಕ್ಷ ಆಗಿದೆ ಏನ್ ಮಾಡಕ್ಕಾಗುತ್ತೆ ಅಂತ ಹೇಳ್ತಾರೆ. ನೀನ ಎದುರಿಸಿದ್ರು ಯಾರನ್ನ ಎದುರಿಸ್ತಾ ಇದ್ದೀಯಾ, ಯೋಚನೆ ಮಾಡಬೇಕು. ನಿಮ್ ಕೇಳಿ ಏನ್ ಮಾಡಕ್ ಸಾಧ್ಯ ಇಲ್ಲ, ಅದಕ್ಕೆ ಒಂದು ಸ್ಟ್ರೋಕಿಗೆ ಅಷ್ಟು ಜನ ಸಾಯ್ತಿದ್ರ ಅಂತ ಕೇಳಿದ್ರೆ, ಒಂದು ಸ್ಟ್ರೋಕಿಗೆ ಎಷ್ಟು ಜನ ಸತ್ರು ಬಂದ ನೋಡಿದಿರಲ್ಲ, ಲಕ್ಷಾಂತರ ಜನಗಳು ಎಷ್ಟೊತ್ತು ಕೆಲವೇ ನಿಮಿಷಗಳಲ್ಲಿ ಅಷ್ಟು ಜನ ಸಾಯ್ತಾರೆ ಅಂತ ಹೇಳಿದ್ರೆ, ಇದು ಕೇವಲ ಸ್ಯಾಂಪಲ್ ಅಷ್ಟೇ, ಪ್ರಕೃತಿಯ ಸ್ಯಾಂಪಲ್ ಅಷ್ಟೇ. ನಿಜವಾಗಿ ಪ್ರಕೃತಿಯ ಶಕ್ತಿಯ ಮುಂದೆ ಮನುಷ್ಯ ಏನೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟು ದೊಡ್ಡದು ಪ್ರಕೃತಿ ಅಂತ ಹೇಳಿದ್ರೆ, ಮೂಲತಃ ಪ್ರಕೃತಿ ಅಭಿಮಾನಿ ಮಹಾಲಕ್ಷ್ಮೀ ದೇವಿ, ಅವರ ಮೀರಿಸುವ ಶಕ್ತಿ ಭಗವಂತನನ್ನು ಮಾತ್ರ, ನಾರಾಯಣನನ್ನು ಮಾತ್ರ. ಅದನ್ನು ಅರ್ಥ ಮಾಡಿಕೊಂಡಾಗ ನಮ್ಮ ಎಷ್ಟು ಹಾರಾಟವೂ ಕೂಡ ನಡೆಯೋದಿಲ್ಲ. ನಮ್ಮ ಮಧ್ಯೆ ಮಧ್ಯೆ ವಿಜ್ಞಾನ ಫೈನಲ್ ಅಂತ ಹೇಳೋದ್ರಲ್ಲಿ ಎಚ್ಚರಿಕೆ ಇಡುವುದು, ಅದೆಲ್ಲ ಜ್ಞಾಪಕ ಇರಲಿ. ತತ್ವಜ್ಞಾನವೇ ಭಾರಿ ದೊಡ್ಡದು ಅಂತ ಹೇಳೋದಕ್ಕೆ ದೊಡ್ಡ ದೃಷ್ಟಾಂತ ಇದೆ. ಆ ದೃಷ್ಟಿಯಿಂದ ಮತ್ತೆ ದುರ್ಯೋಧನ ದುಃಖ ಪಡ್ತಾನೆ ಇದ್ದಾನೆ. ಹೀಗೆ ಯುದ್ಧ ನಡೀತಾ ಇದೆ. ಕೊನೆಗೊಂದು ದಿವಸ 9 ದಿವಸಗಳ ಯುದ್ಧ ನಡೆದಿದೆ. ಅವತ್ತ ರಾತ್ರಿಯ ದಿವಸ ಧರ್ಮರಾಜ ಭೀಷ್ಮರ ಹತ್ರ ಹೋಗ್ತಾ ಇದ್ದಾರೆ. ಇಲ್ಲ, ಭೀಷ್ಮರನ್ನು ಕೊಲ್ಲಬೇಕು ಅಂತ ತೀರ್ಮಾನ ಮಾಡುತ್ತಾರೆ. ಭೀಮಸೇನ ಭೀಷ್ಮನ್ನು ಕೊಲ್ಲಕ್ಕೆ ಹೋಗೋದೇ ಇಲ್ಲ. ಯಾಕೆ ಅಂದ್ರೆ ಅವರು ಭಗವದ್ಭಕ್ತರು, ಭಗವದ್ಭಕ್ತರನ್ನು ತಾನು ಕೊಲ್ಲಬಾರದು, ಇದು ನಿಯಮ ಇದು. ಬಂದು ಇನ್ನೊಬ್ಬರ ಕೈ ಕೊಲ್ಲಿಸ್ಬೇಕು ತಪ್ಪು ಮಾಡಿದಾಗ, ಆದ್ದರಿಂದ ಉಳಿದವರು ಕೊಲ್ಲಿ, ನಾನು ಕೊಲ್ಲುವುದು ಬೇಡ. ಭೀಮನಿಗೆ ಅರ್ಜುನನಿಗೆ ಪೂರ್ಣ ಸಾಮರ್ಥ್ಯ, ಭೀಷ್ಮರು ಅವ್ರ ಮುಂದೆ ಏನೂ ಆಗೋದಿಲ್ಲ, ದುರ್ಯೋಧನ ಒಪ್ಪಿಕೊಂಡಾಗಿದೆ ಅದನ್ನ. ಆದ್ರೆ ಅವ್ರು ಕೊಲ್ಲಕ್ಕೆ ಇಷ್ಟಪಡಲಿಲ್ಲ. ಯಾಕೆ ಅಂದ್ರೆ ಅವ್ರ ಅಪ್ಪಣೆ ತಗೊಂಡು ಕೊಲ್ಲಬೇಕಷ್ಟೇ. ಕುರುಕುಲ ವೃದ್ಧ ಪಿತಾಮಹರು ಪಾಪ ಅವರಿಗೆ ಹೇಳಿ ಅವ್ರು ಇಷ್ಟಪಡಲ್ಲ ಅವ್ರನ್ನ ಕೊಲ್ಲಬೇಕೆ ಹೊರತು ಬೇರೆ ರೀತಿಯಲ್ಲಿ ಕೊಲ್ಲಬಾರದು ಅಂತ ಸುಮ್ಮನೆ ಇದ್ರು. ಧರ್ಮರಾಜ ಇನ್ನ 9 ದಿವಸ ಆಗಿ ಹೋಗ್ತಿವ್ರದ್ದು ಅಂತ ಯೋಚನೆ ಮಾಡಿಬಿಟ್ಟು ಅವತ್ತು ರಾತ್ರಿ ಹೇಳಿದ್ರೆ ಆಮೇಲೆ ಹೇಳ್ತೇನೆ, ನಾನು ಸಾಯುವ ಪ್ರಕಾರ ಹೇಳ್ತೇನೆ ಅಂತ ಹೇಳಿದ್ರಲ್ಲ, ಅದಕ್ಕೆ ಹೋದ. ಕೆಲವು ಏನ್ ತಿಳ್ಕೊಂಡಿದ್ದಾರೆ ಹಂಚಿಕೊಂಡು ಹೋದ ಅಂತ ಹೇಳಿಲ್ಲ, ಅವರೇ ಹೇಳಿದ್ರು ರಕ್ತದ ಹೇಳ್ತೇವೆ ಅಂತೇಳಿ. ತುಂಬಾ ಜನ ಗೊತ್ತಿಲ್ಲ ಇದು ಅಂತ, ತುಂಬಾ ಗೊತ್ತಾಗಿ ಅವ್ರನ್ನೇ ಕೇಳಬೇಕಂತ ಹೊರಟುಬಿಟ್ರು ಅಂತ ಹೇಳಿದ್ರು. ಅವ್ರು ಹೇಳಿದ ಮಾತಷ್ಟೇನೆ. ಈತ ಕೇಳಿದ್ದ, ನಿಮ್ಮ ದೊಡ್ಡವರು ನಿಮ್ಮನ್ನ ಅವಮಾನವಾದ ರೀತಿಯಲ್ಲಿ ಕೊಲ್ಲಬಾರದು, ನಿಮಗೆ ಮರ್ಯಾದೆ ಬರೋ ರೀತಿಯಲ್ಲಿ ಕೊಲ್ಲಬೇಕು, ಅದಕ್ಕೆ ನಿಮ್ಮ ಛಾಯೆ ಏನು ಅಂತ ಕೇಳಿದಾಗ ಆಮೇಲೆ ಬಾ ಅಂತ ಹೇಳಿದ್ರಲ್ಲ, ಆಮೇಲೆ ಅಂತ ಹೊರಟ ಒಂಬತ್ತನೇ ದಿವಸ ರಾತ್ರಿ. ಧರ್ಮರಾಜ ಹೊರಟ ತಕ್ಷಣ ಯಥಾ ಪ್ರಕಾರ ಕೃಷ್ಣ ಇಂದು ಹೊರಟೇ ಬಿಟ್ಟನಂತೆ. ಭೀಮಾರ್ಜುನರು ಹೊರಡ್ತಾರೆ, ಮೃಗಸಹದೇವರು ಬರ್ತಾರೆ, ಭೀಷ್ಮರ ಶಿಬಿರಕ್ಕೆ ಹೋಗ್ತಾರೆ, ಅವರು ಭಾರಿ ಒಳ್ಳೆ ರೀತಿಯಲ್ಲಿ ಮಾತಾಡಿಸ್ತಾರೆ. ಆಗ ಧರ್ಮರಾಜ ಕೇಳ್ತಾರೆ, ತಾತ ಇನ್ನು ಸಾಕು, ನೀವನ್ನು ಹೋಗದ ವಾಸಿ, ನೀವು ಹೇಳಿ ಹ್ಯಾಕ್ ಕೊಲ್ಬೇಕು ನಿಮ್ಮನ್ನ ಅಂತ ಕೇಳಲ್ಲ. ನಿಮ್ಮನ್ನ ಹ್ಯಾಕ್ ಕೊಲ್ಬೇಕು, ಏನೋ ಒಳ್ಳೆ ಯುದ್ಧ ಮಾಡ್ತೀರಿ, ಉಚ್ಚಗಟ್ಟು ಯುದ್ಧ ಮಾಡ್ತಿದ್ದೀರಿ, ನಿಮ್ಮನ್ನು ಬಿಡ್ಲಕ್ಕಾಗೋದಿಲ್ಲ, ಇನ್ನ ಆದಷ್ಟು ಬೇಗ ನಿಮ್ಮನ್ನು ಕೊಲ್ಲೇಬೇಕಾದ ಅನಿವಾರ್ಯ, ನೀವು ಹೇಳಬೇಕು ಹ್ಯಾಕ್ ಕೊಲ್ಬೇಕು ಹೇಳಿ. ಆಗ ಭೀಷ್ಮರು ಹೇಳ್ತಾರೆ, ಧರ್ಮರಾಜ ನಾನು ಪರಶುರಾಮರ ಶಿಷ್ಯ, ಕುರುಕುಲದ ಪಿತಾಮಹ, ತುಂಬಾ ಗೌರವಾನ್ವಿತವಾದ ವ್ಯಕ್ತಿ, ನಾನು ಹೇಗೆ ಸತ್ಯ ಅಂತ ಆಗಬಾರದು, ಹೇಗೋ ಸತ್ಯ ಅಂತ ಆಗಬಾರದು, ಅನಿವಾರ್ಯವಾಗಿ ಸತ್ಯ ಅಂತ ಜನ ತಿಳ್ಕೊಳ್ಬೇಕು. ಅದಕ್ಕೊಂದು ಉಪಾಯ ಮಾಡಬೇಕು, ನೀವು ಈ ಶಿಖಂಡಿ ಇದ್ದಾನಲ್ಲ, ಅವಳು ಮೂಲತಃ ಹೆಣ್ಣು ಗಂಡಾಗಿ ಹುಟ್ಟಿರೋದು, ಆದ್ದರಿಂದ ಅವಳನ್ನು ಮುಂದೆ ನಿಲ್ಲಿಸಿದರೆ ನಾನು ಯುದ್ಧ ಮಾಡೋದಿಲ್ಲ, ಆಗ ನಾನು ಕೊಲ್ಲಬಹುದು, ನನಗೇನು ನನ್ನ ಕೀರ್ತಿ ಹೋಗೋದಿಲ್ಲ. ಆಗ ಓಹೋ, ಹಿಂದೆ ಮುಂದೆ ಒಬ್ಬ ಶಿಖಂಡಿ ನಿಂತಿದ್ದರಿಂದ ಭೀಷ್ಮರು ಯುದ್ಧ ಸರಿಯಾಗಿ ಮಾಡಲಿಲ್ಲ, ಅದಕ್ಕೆ ಸೋತರು, ಇಲ್ಲಿವರು ಸೋತಿರಲಿಲ್ಲ, ನನ್ನ ಗೌರವಕ್ಕೆ ಧಕ್ಕೆ ಬರೋದಿಲ್ಲ, ಅದರಿಂದ ನನ್ನ ಗೌರವ ಪಿಚ್ ಸರಿ ಇದ್ದಿಲ್ಲ, ಔಟ್ ಆದರು ಅಂತ ಹೇಳ್ತಾರೆ, ಆಟೈತು ಬರೀ ಅದು ಸೋತರು ಕೂಡ ಏನೋ ಪಾಪ ವರ್ಷ್ಟ್ ಪಿಚ್ ಆದ್ರಿಂದ ನಡೀತದೆ, ಇಲ್ಲವರು ಇವ್ರಿಗೆ ಅವಮಾನ ಆಗಿದ್ದಾರೆ, ಏನೋ ಒಂದು ಕಾರಣ ಇರಬೇಕು, ಭೀಷ್ಮರಿಗೆ ಹೇಗೆ ಸೋತೇವೆ ಅಂತ ಗೊತ್ತು ಅವರಿಗೆ, ಆದರೆ ಔಟ್ ಅಂತ ಅವ್ರು ಸತ್ರು ಅಂತ ಆಗಿದ್ದಾರೆ, ಏನೋ ಒಂದು ಕಾರಣ ಇದೆ ಅಂತ ಆಗಬೇಕು, ನನ್ನ ಗೌರವ ಉಳಿಬೇಕು. ಆದ್ರೆ ಆಯ್ತು ಅಂತ ಹೇಳ್ತಾರೆ, ಸಿಕ್ಕಂಡಿ ನಿಲ್ಲಿಸ್ತೇವೆ ಅಂತ ಹೇಳಿದಾಗ ಮತ್ತೆ ವಾಪಸ್ ಬರೋದು ಸಿದ್ಧ ನಡೀತು. ಉಪಾಯ ಅವರೇ ಒಪ್ಕೊಂಡ್ಬಿಟ್ಟಿದ್ದಾರೆ ಈ ಕೊಲ್ಲಿ ಅಂತೇಳಿ, ಅವರ ಶಿಖಂಡಿನ ಮುಂದೆ ಬಿಡುತ್ತಾರೆ, ಅವನ್ನ ಕರ್ಕೊಂಡು ಭೀಷ್ಮರ ಮುಂದೆ ನಿಲ್ಲಿಸಬೇಕಷ್ಟೆ, ನಿಲ್ಲಿಸಿದ್ರೆ ಯುದ್ಧ ಮಾಡೋದಿಲ್ಲ, ಕೊಂದು ಬಿಡಬೇಕು ಅಂತ ನಡೆದಿರೋದು. ದುರ್ಯೋಧನ ಏನ್ ಮಾಡ್ತಾನೆ ಈ ಕಡೆಯಿಂದ, ಯಾವಾಗ ಸಿಖಂಡಿ ಕಂಡು ಇವ್ರು ಮತ್ತೆ ಹೇಳಿದ್ರು, ದುರ್ಯೋಧನ ಹೇಳಿದ್ರು ಭೀಷ್ಮರು ಸರಿಯಾಗುತ್ತೆ ಆದಾಗಲೇನೆ ಸಿಖಂಡಿ ಎದುರು ನಿಂತ್ಕೊಂಡು ಯುದ್ಧ ಮಾಡೋದಿಲ್ಲ ಅಂತ ಹೇಳಿದ್ರಲ್ಲ, ಸಿಖಂಡಿ ಮುಂದೆ ಬರೋದಂತ ನೋಡಕ್ಕೆ ಅವನ ವ್ಯವಸ್ಥೆ ಮಾಡಿದ. ಪಾಂಡವರ ಕಡೆಯವರು ಯಾರೇ ಬಂದರೂ ಸರಿಯೇ, ಸಿಖಂಡಿ ಮಾತ್ರ ಮುಂದೆ ಬರಬಾರದು, ಎಲ್ಲ ಅಶ್ವತ್ಥಾಮರಿಂದ ಪ್ರಾರಂಭ ಮಾಡಿ ದ್ರೋಣರು ಮೊದಲಾದ ಎಲ್ಲರೂ ಕೂಡ ಮೊದಲೇ ಹೇಳಿದ್ದ ಭೀಷ್ಮೇ ವಾದಿ ರಕ್ಷಂತು ಭವಂತ ಸರ್ವೇವಹಿ, ಭೀಷ್ಮರನ್ನ ಚೆನ್ನಾಗಿ ಕಾಪಾಡಿ ಅಂತ ಹೇಳಿದ್ನಲ್ಲ, ಒಳ್ಳೆ ಸಮಯ ಬಂತೀಗ, ಎಲ್ಲರೂ ಕೂಡ ಸಿಖಂಡಿ ಬರದಂತೆ ಅಡ್ಡ ಕಟ್ಟುತ್ತಾ ಇದ್ದಾರೆ. ಅರ್ಜುನ ನೋಡಿದ, ಸಿಖಂಡಿ ಒಬ್ಬನೇ ಮುಂದೋಗ ಸಂಭವನೇ ಇಲ್ಲ, ಅರ್ಜುನ ತಾನು ಹಿಂದೆ ಬರ್ತಾ ಇದ್ದಾನೆ, ತಾನು ಜಾಗ ಮಾಡ್ಕೊಂಡು ಸಿಖಂಡಿ ಮುಂತಳ್ಳೋದು, ಜಾಗ ಮಾಡೋದು ಸಿಖಂಡಿ ಮುಂತಳ್ಳೋದು ಮಾಡ್ಕೊತಾ ಬರ್ತಾ ಇದ್ದ. ಆದರೆ ಅಡ್ಡ ಮಾಡ್ಲಕ್ಕೆ ಬಂದ ಭೀಮಸೇನ ಹೊಡೆದೋಡಿಸ್ತಾ ಇದ್ದ ಕ್ರಮವಾಗಿ, ಇನ್ನೂ ಬಂದ ಅರ್ಜುನ ಹೊಡೆದೋಡಿಸ್ತಾ ಇದ್ದಾನೆ. ಹೀಗಾಗಿ ಅವನ್ನೆಲ್ಲ ಸೋಲಿಸಿ ಅರ್ಜುನನಿಗೆ ಮುಂದೆ ಕರ್ಕೊಂಡು ಬರಬೇಕಾದ್ರೆ ಆಲ್ಮೋಸ್ಟ್ ಸಂಜೆ ಆಗ್ತಾ ಬಂತು, ಹೆಚ್ಚು ಕಡಿಮೆ 3-4 ಗಂಟೆ ಹೊತ್ತಾಗಿದೆ 15 ದಿವಸದ ಯುದ್ಧ. ಅದು ಅಂತೂ ಕೊನೆಗೆ ಹತ್ರ ಬಂದು ದುಶ್ಯಾಸನಾಗಿ ಎಲ್ಲದ ವಿಶ್ವ ಪ್ರಯತ್ನವನ್ನು ಮಾಡ್ತಾರೆ, ಸಿಖಂಡಿ ಬಂದ ಅಂದ್ರೆ ಭೀಷ್ಮರು ಹೋದರು ಅಂತ ಅರ್ಥ, ಅವನು ಬರಬಾರದು, ಎಲ್ಲ ಪ್ರಯತ್ನವನ್ನು ಮಾಡಿ ತಡೀತಾರೆ. ಬರೀ ಸಾಯಂಕಾಲದ ಹೊತ್ತಿಗೆ ಅರ್ಜುನ ಸಿಖಂಡಿನ ಮುಂತರವಾಗಿ ಯಶಸ್ವಿಯಾಗ್ತಾನೆ, ಯುದ್ಧ ಪ್ರಾರಂಭವಾಗ್ತಾ ಇದೆ. ಮುಂದೆ ಸಿಖಂಡಿ, ಹಿಂದೆ ಅರ್ಜುನ, ಈ ಕಡೆಗೆ ಭೀಷ್ಮರು, ಯುದ್ಧ ನಡೀತಾ ಇದೆ. ಭೀಷ್ಮರು ಹೇಳಿದ್ದೇನೋ, ಸಿಖಂಡಿ ಮುಂದೆ ಬಿಟ್ಟು ಯುದ್ಧ ಮಾಡೋದಿಲ್ಲ ಅಂತೇಳಿ, ಆ ನಿಲ್ಸಿಲ್ಲಿ ಯುದ್ಧ ಬರ್ತಾನೆ ಇದ್ದಾರೆ, ಬಿಡೋದಿಲ್ಲ ಆ ಚಟ ಇದ್ದವರು, ಬಿಡಲಕ್ಕ ಎಂತ ಪ್ರಸಂಗದಲ್ಲೂ ಕೂಡ ಬಿಡ್ಲಕ್ಕಾಗೋದಿಲ್ಲ, ಯುದ್ಧ ಮಾಡ್ತಾನೆ ಇದ್ದಾರೆ. ಆದ್ರೆ ಅವ್ರಿಗೆ ಸಮಾಧಾನ, ಸಿಖಂಡಿ ಇದ್ದಿದ್ದು ಸತ್ರು ಅಂತ ಆಗಬೇಕಷ್ಟೇ. ಅರ್ಜುನ ಯೋಚನೆ ಮಾಡೋದಿಲ್ಲ, ಜೋ ಅರ್ಜುನ ಮಹಾಪರಾಕ್ರಮಿ, ಚೆನ್ನಾಗಿ ಯುದ್ಧ ಮಾಡ್ತಿದ್ದಾನೆ. ಆ ಯುದ್ಧದೊಳಗೆ ಭೀಷ್ಮರು ಅರ್ಜುನ ನೋಡೋಡ್ತಿರ್ಬೇಕಾದ್ರೆ ಅವತ್ತಿನ ದಿವಸ 25,000 ರಥಗಳನ್ನು ಕೊಂದು ಹಾಕಿದರಂತೆ ಭೀಷ್ಮರು ಅರ್ಜುನ ಎದುರಿಗೇನೆ. ಅರ್ಜುನಿಗೆ ಅದರಿಂದ ಇನ್ನು ಕೊಲ್ಲೇಬೇಕು ಅಂತಕ್ಕಂತ ಭಾವನೆ ಬಂತು. ಯುದ್ಧ ಮಾಡ್ತಿದ್ದಾನೆ, ಅವಕಾಶ ಕೊಡ್ತಾ ಇಲ್ಲ ಭೀಷ್ಮರು, ಚೆನ್ನಾಗಿ ಯುದ್ಧ ಮಾಡ್ತಿದ್ದಾರೆ. ಆಗ ಅರ್ಜುನ ಅವರ ಕೈಯ ಧನುಸ್ಸನ್ನ ತುಂಬಾಡಿದಂತೆ, ತನ್ನ ಅರ್ಧ ಚಂದಾಕೃತಿಯ ಬಾಣವನ್ನು ಬಿಟ್ಟು ಧನುಸ್ಸನ್ನು ತುಂಡು ಮಾಡ್ತಾನೆ. ಎಷ್ಟು ಫಾಸ್ಟ್ ಅಂತ ಕೇಳಿದ್ರು ಅವರು, ಇನ್ನೊಂದು ಧನಸ್ ತಗೊಂಡಾಗಿತ್ತಂತ ಆಗಲೇ. ಆ ರೀತಿ ಇದ್ರೆ ಯುದ್ಧ ಅಲ್ಲೆಲ್ಲ ಅಯ್ಯೋ ಅಪ್ಪ ಅಂತ ಇಟ್ಕೊಂಡ್ಬಿಟ್ರೆ ಏನು ಪ್ರಯೋಜನ ಇಲ್ಲ, ಆ ರೀತಿ ಮಾಡಿದ್ರೆ ಯುದ್ಧವಾಗೋದು. ಮತ್ತೊಂದು ಧನಸ್ ತಗೊಂಡ್ರು, ಅರ್ಜುನ ಭಾರಿ ಶಾರ್ಪ್, ಆ ಕೈ ತಗೋದಲ್ಲಿಗೆ ಕಟ್ ಮಾಡಿದಂತೆ, ಮತ್ತೆ ಅದು ಅವಕಾಶ ಕೊಡದೆ. ಇನ್ಬಿಟ್ವೀನ್ ಏನ್ ಮಾಡ್ತಾ ಇದ್ದಾತ, ಅವರು ಧನಸ್ಸನ್ನು ಕತ್ತ ಇನ್ನೊಂದು ಧನಸ್ ತಗೊಳ್ಳೋ ಹೊತ್ತು ಅವ್ರ ಮೈತುಂಬ ಬಾಣ ತೋರಿಸ್ತಾನೆ ಇದ್ದಂತೆ. ಅಷ್ಟೊತ್ತಿಗೆ ಒಂದಾದ್ರೂ ಬಾಣ ಹೋಗ್ತಾನೆ ಇದೆ, ಅವ್ರ ಬಿಲ್ಲು ಇಲ್ದ ಹೊಡೆದ್ಬಿಟ್ರೆ ತಪ್ಪಾಗುತ್ತೆ, ಬಿಲ್ಲು ಹೊಡಿತಿರ್ಬೇಕಾದ್ರೆ ಹೇಳಲು ಸಾಧ್ಯ ಇಲ್ಲ. ಆ ಶಾರ್ಟೆಸ್ಟ್ ಪೀರಿಯಡ್ ಹೊಡಿತಾ ಇದ್ದಂತೆ, ಅಷ್ಟು ಫಾಸ್ಟ್ ಅರ್ಜುನ ಹೊಡಿತಿರೋದು. ಅದಕ್ಕೆ ಪಾರ್ಥಯೇವ ಧನುರ್ಧರ ಅಂತ ಆತನ ಹೆಸರು. ಮೈತುಂಬ ಬಾಣ ಒಂದೊಂದು ಹೋಗ್ತಾ ಇದೆ, ಹೋಗ್ತಾನೆ ಇವೆ ಬಾಣಗಳು, ಅವ್ರು ಹೆದರ್ತಾ ಇಲ್ಲ. ಇನ್ನೊಂದು ಧನಸ್ ತಗೋತಾ ಇರ್ತಾರೆ, ಅದು ಅದನ್ನು ತುಂಡು ಮಾಡ್ತಾನೆ, ಮತ್ತೊಂದು ಧನಸ್ ತಗೋತಾರೆ, ಮತ್ತೆ ತುಂಡು ಮಾಡ್ತಾನೆ, ಮಾಡ್ತಾ ಮಾಡ್ತಾ ಮೈತುಂಬ ಬಾಣಗಳು ಒಂದೊಂದು ಸೇರ್ತಾ ಇವೆ ಅಂತೆ. ಆ ವಿಷಯ ಒಂದು ಕ್ಷಣ ಸ್ವಲ್ಪ ಅವ್ರಿಗೆ ಯೋಚನೆ ಬಂತಂತೆ. ಈ ಬಾಣಗಳು ಯಾರು ಹೊಡಿತಾ ಇದ್ದಾರೆ ಅಂತ ಯೋಚನೆ ಮಾಡ್ತಾ, ಈ ಬಾಣ ಯಾರು ಹೊಡಿತಾ ಇದ್ದಾರೆ, ಸ್ವಲ್ಪ ಗಾಬರಿ ಆಯ್ತಂತೆ, ಈ ಸಿಕಟ್ಟು ಹೊಡಿತಾ ಇದ್ದಾನೇನೋ ಮತ್ತೆ ಅಂತ ಅನಿಸಿದಂತೆ. ಆ ಬಾಣ ನೋಡಿದ್ರಂತೆ ಭಾರಿ ಖುಷಿ ಆಯ್ತಂತೆ. ಅರ್ಜುನಸ್ಯ ಇಮೇ ಬಾಣಾಹ ನೇಮೇ ಬಾಣಾಹ ಶಿಖಂಡಿನಃ, ಇದು ಅರ್ಜುನನ ಬಾಣಗಳು, ಶಿಖಂಡಿಯ ಬಾಣಗಳಲ್ಲ. ಅಬ್ಬ ನನಗೆ ಭಾರಿ ಖುಷಿ ಆಯ್ತು ಅಂತ ಹೇಳಿದ್ರೆ ಅವ್ರಿಗೆ ಸಮಾಧಾನವನ್ನು ಗೊತ್ತಾ, ನಾನು ಅರ್ಜುನ ಬಾಣ ಸತ್ಯ ಅಂತ ಆಗಬೇಕು ಹೊರತು ಯಾರದೋ ಬಾಣ ಸತ್ಯ ಅಂತ ಆಗಬಾರದು. ಅದಕ್ಕೆ ಗೊತ್ತಾಗ್ತಿತ್ತ ಬಾಣಗಳು ಅಂತ ಕೇಳಿದ್ರೆ ಐಡೆಂಟಿಫಿಕೇಶನ್, ಎಲ್ಲ ಬಾಣಗಳು ಸೀಲ್ ಇರ್ತಾರೆ, ಕಂಪನಿ ಸೀಲ್ ಇದ್ದಾಗೆ ಅವರವರ ಬಾಣಗಳ ಹೆಸರುತ್ತಿತ್ತಂತೆ. ಓ ಅರ್ಜುನ ಬಾಣಗಳು, ಅರ್ಜುನಸ್ಯ ಇಮೇ ಬಾಣಾಹ ನೇಮೇ ಬಾಣಾಹ ಶಿಖಂಡಿನಃ ಅಂದ್ರೆ ಅರ್ಜುನ ಬಾಣ ಸತ್ಯ ಅಂತ ಆಗಬೇಕು ಹೊರತು ಯಾರದೇ ಬಾಣ ಸತ್ಯ ಅಂತ ಆಗಬಾರದು, ನನ್ನ ಮಹಾಪರಾಕ್ರಮಕ್ಕೆ ಧಕ್ಕೆ ಬರಬಾರದು ಅಂತ ಹೇಳಿ ಖುಷಿಯಿಂದ ಇದ್ದಾರೆ. ಸಾಯಂಕಾಲ ಹತ್ರ ಬರ್ತಾ ಇದೆ, ಅವ್ರ ಮೈತುಂಬ ಬಾಣಗಳು ಸೇರಿಯಾಗಿದೆ, ಇನ್ನೇನು ಚಾನ್ಸೇ ಇರಲಿಲ್ಲ ಪಾಪ. ಹಾಗೆ ಅವ್ರು ಕೆಲ ಕುರುಡಿದ್ರಂತೆ, ಬಾಣಗಳ ಸಮೇತ ಕೆಲ ಕುರುಡುತ್ತಾರೆ. ನೆಲಕ್ಕೆ ಮುಟ್ಲಿಲ್ಲ ಅವರು, ಇದು ಭಾರಿ ವಿಶೇಷ, ನೆಲಕ್ಕೆ ಮುಟ್ಲಿಲ್ಲ, ಬಾಣಗಳ ಮಂಚವಾದಂತೆ ಆಯ್ತಂತಾರೆ. ಶರಮಂಚದ ಮೇಲೆ ಒರಗಿದ್ರು ಅಂತ ಹೇಳುತ್ತಾ, ಶರಮಂಚದ ಮೇಲೆ ಒರಗಿದ್ರು ಅದು ಭೂಮಿ ಟಚ್ ಆಗಲಿಲ್ಲ, ಅದು ಭಾರಿ ಇಂಪಾರ್ಟೆಂಟ್, ಭೂಮಿಗೆ ಬೀಳಲಿಲ್ಲ. ಒಂದಷ್ಟಿಯಿಂದ ಅವರಿಗೆ ಬಾಣ ಬಿತ್ತು, ಆ ಬಾಣ ಭೂಮಿಗೆ ಟಚ್ ಆಗದಂತೆ ಕಾಪಾಡ್ತಾವರನ್ನು, ನೆಲ ಕಚ್ಚಲಿಲ್ಲ ಅಂತಾರಲ್ಲ ಹಾಕಿ, ನೆಲ ಕಚ್ಚದಂತೆ ಮಾಡಿದ್ದು ವೈಶಿಷ್ಟ್ಯವಾಯಿತು. ಎಲ್ಲ ಕಷ್ಟ ಯುದ್ಧ ನಿಲ್ಲಿಸ್ಬಿಡ್ತಾರೆ ಎಲ್ಲರೂ ಕೂಡ, ಕಷ್ಟ ಯುದ್ಧ ನಿಲ್ಲಿಸಿ ಅಲ್ಲಿಗೆ ಬರ್ತಾರೆ. ಎಲ್ಲ ಬಾಣಗಳನ್ನು ಬಿಟ್ಟು ಎಲ್ಲ ನಿಂತ್ಕೊಂಡು, ಬರೀ ಕೈ ನಿಂತ್ಕೊಂಡು ಕೃತಜ್ಞತೆ ತೋರಿಸಲಿಕ್ಕೆ, ಗೌರವ ತೋರಿಸಲಿಕ್ಕೆ ನಿಂತ್ಕೊಂಡ್ರಂತೆ. ಆ ಸಮಯಕ್ಕೆ ಅವರು ಕೇಳ್ತಾರೆ, ಎಲ್ಲ ಪಕ್ಷದವರು ಸೇರಿದ್ದಾರೆ, ಮೈ ತುಂಬ ಬಾಳಗಳು ನೆಟ್ಟಿವೆ, ಮಂಚದಂತೆ ಇದೆ, ಆದ್ರೆ ತಲೆ ಮಾತ್ರ ನೇತಾಡ್ತಿದೆ, ಹಾಗೇನೆ ತಲೆ ಬಾಳಗಳು ಹೊಡೆದಿಲ್ವಲ್ಲ, ತಲೆ ನೇತಾಡ್ತಾ ಇದೆಯಂತೆ. ಅರ್ಜುನ, ನೋಡು ದುರ್ಯೋಧನ, ನನಗೆ ತಲೆದಿಂದ ಬೇಕು ಕೊಡು ಅಂತ ಹೇಳ್ತಾರೆ. ಉಪಧಾನವನ್ನು ಕೇಳಿದ್ರು, ಉಪಧಾನ ತಲೆದಿಂದ, ನನ್ನ ತಲೆದಿಂದ ಕೊಡು ಅಂತ ಕೇಳುತ್ತಾರೆ. ದುರ್ಯೋಧನ, ಎಲ್ಲ ತಲೆಯನ್ನು ತರಿಸಿದ್ದು ತರಿಸಿದ್ದೇನೆ, ಬೇಕಾಷ್ಟಿದ್ದಲ್ಲ, ಅದೇ ಅಭ್ಯಾಸ ಆಗಿದೆ ಪಾಪ ಜನ್ಮ ಪೂರ್ತಿ, ತಲೆದ ಮೇಲೆ ರಾಶಿ ತರಿಸಿದನಂತೆ, ತಾತ ಇರ್ತೇನೆ ಅಂತ ಹೇಳಿದ್ರೆ ಬೈತಾರೆ. ದುರ್ಯೋಧನ, ನೀನು ನಾಚಿಕೆ ಆಗೋದಿಲ್ಲ, ನನ್ನಂತ ಮಹಾವೀರನಿಗೆ ಅಂತ ತಲೆದಿಂಬು ಕೊಡ್ತಾರ ಅಂತ ಹೇಳ್ತಾರೆ. ನನ್ನಂತ ಮಹಾವೀರನಿಗೆ ಅಂತ ತಲೆದಿಂಬು ಕೊಡ್ತಾರ, ನೋಡು ಮೈಯೆಲ್ಲ ಏನು ಚುಚ್ಚಿದೆ, ಬಾಣಗಳು ಚುಚ್ಚಿದೆ, ನನಗೆ ನಾನು ಸ್ವಲ್ಪ ದಾನ ಬೇಡ, ನನಗೀಗ ಇದು ಅಲ್ಲಿ ಬೇಡ ಅಂದ್ಬಿಡ್ತಾರೆ. ನೋಡಿ ಅಂತ ದೀಕ್ಷೆ ಬಿಟ್ಟಿಲ್ಲ ಸಮಯದಲ್ಲಿ ಕೂಡ, ತಲೆ ಏನಾದ್ರು ಕೊಡ್ರೆ ಅರ್ಜೆಂಟ್ ಅಂತಾರಲ್ಲ ಅನ್ನೋದಿಲ್ಲ, ನನಗೆ ಮ್ಯಾಚಿಂಗೇ ಆಗಬೇಕು, ಅದು ಭಾರಿ ಮುಖ್ಯ, ನನ್ನ ವೀರನಿಗೆ ಧಕ್ಕೆ ತರವಾಗಬಾರ್ದು. ಇವತ್ತು ಎಂತ ಹಸಿವಾಗಿತ್ತು ಅಂತ ಹೇಳ್ಬಿಟ್ಟು ಏನೇ ಕುಡಿಲಕ್ಕಾಗತ್ತಾ, ಮೂರು ತಿನ್ನಲಕ್ಕಾಗತ್ತಾ, ಸಾಧ್ಯ ಇಲ್ಲ, ಅದಕ್ಕೊಂದು ಗೌರವ ಬೇಕಲ್ಲ ನನಗೆ, ಅಂತ ತಲೆದಿಂದ ಆಗಬೇಕು. ದುರ್ಯೋಧನ ಅರ್ಥನೇ ಆಗೋದಿಲ್ಲ ಪಾಪ, ಅರ್ಥ ಆಗಲಿ ಈ ಸ್ಥಿತಿಗೆ ಆಗ್ತಿರ್ತಿದ್ದ ಪಾಪ, ಅರ್ಥನೇ ಆಗಲಿ, ಸುಮ್ಮನೆ ಆಕಾಶ ನೋಡ್ಕೊಂಡು ನಿಂತ್ಕೊಂಡ. ಅರ್ಜುನ, ನಂಗೆ ತಲೆದಿಂಬು ಕೊಡು ಅಂತ ಕೇಳಿ, ತಲೆದಿಂಬು ಕೊಡು ಅರ್ಜುನ. ಆಗ್ಲಿ ತಾತ ಅಂತ ಹೇಳಿದನಂತೆ, ಮೂರು ಬಾಣ ತಗೊಂಡಂತೆ, ತಲೆಯಿಂದಲ್ಲ ಕೋಲಿ ಅರ್ಜುನ, ಮೂರು ಬಾಣ ತಗೊಳ್ತಾನೆ, ಮೂರು ಬಾಣ ಜೋರಾಗಿ ಬಿಟ್ಟನಂತೆ, ಜೋರಾಗಿ ಆಕಾಶಕ್ಕೆ ಹಾರಿದ್ರಂತೆ, ಅಲ್ಲಿಂದ ವಾಪಸ್ ಬಂದ್ರಂತೆ. ಆ ತಲೆಯನ್ನ ಎತ್ತಿ ಹಿಂದಿನಿಂದ, ತಲೆಯನ್ನು ಹಿಂದಿನಿಂದ ಎತ್ತಿ ಮುಂದೆ ಭೂಮಿ ಚುಚ್ಚಿಕೊಂಡು ಮೇಲಕ್ಕೆ ಇರದ್ರಂತೆ, ಸರಿಯಾಗಿ ನಿಂತ್ಕೊಂಡಂತೆ. ಆ ಹೇಳ್ತಾ, ದುರ್ಯೋಧನ, ನಾನು ಬೇಕಾದ ಬಾಣಗಳು ಇವು ಗೊತ್ತಾಯ್ತಾ, ನನಗೆ ಈ ತಲೆಗಿಂದ ಬೇಕಾಗಿತ್ತು, ನಿನಗೆ ಅರ್ಥನೇ ಆಗಲಿಲ್ಲ, ಈ ಮ್ಯಾಚಿಂಗ್ ಅಂತ ಅರ್ಥ ಆಗಿರೋದೇ ಕೊನೆ ಪಕ್ಷ, ಮ್ಯಾಚಿಂಗ್ ನಮ್ಮಲ್ಲಿ ಮ್ಯಾಚಿಂಗ್ ಕಾನ್ಸೆಪ್ಟ್ ಇದೆ ನೋಡಿದ್ರೆ, ಈಗ ಮೈಯೆಲ್ಲ ಬಾಣ ಇದೆ, ತಲೆ ಬೆಳಗಿಂದ ಎಂದೇ ದೇವಿ ಯೋಚನೆ ಮಾಡು, ಅದು ಎಂಥ ಕಾನ್ಸೆಪ್ಟ್ ಇದೆ. ಇವತ್ತು ಮ್ಯಾಚಿಂಗ್ ಐಡಿಯಾ ತಂದವರೇ ಭೀಷ್ಮರು ಪಾಪ, ಆ ವಯಸ್ಸಲ್ಲೂ ಮ್ಯಾಚಿಂಗ್ ಕಾನ್ಸೆಪ್ಟ್ ಬಿಟ್ಟಿಲ್ಲ ಪುಣ್ಯಾತ್ಮರು. ಎಂಥ ಒಂದು ಯೋಗ, ನನಗೆ ಬಾಣ ಬಲದಿಂದ ಬೇಕು, ವೀರನಿಗೆ ಬೇಕಾದ ತಲೆದಿಂಬಿದು. ಅಜ್ಜರು ಬಿಟ್ಟು ಮೂರು ಬಾಣವನ್ನು ಬಿಟ್ಟನಂತೆ, ಮೂರು ಬಾಣ ತಲೆಗೆ ಹಾಲು ಸಪೋರ್ಟ್ ಕೊಟ್ಟಾಗ ಬಹಳ ನೆಮ್ಮದಿ ಆಯ್ತಂತ ಅವರಿಗೆ. ಇಲ್ಲಿ ತುಂಬಾ ಅರ್ಥ ಇದೆ. ಮನುಷ್ಯ ಪಾಪ ಸರಮಂಚದ ಮೇಲೆ ಭೀಷ್ಮರು ಮಲಗಿದ್ದಾರೆ ಅಂತ ತಿಳ್ಕೋಬೇಡಿ, ನಾವೆಲ್ಲ ಸರಮಂಚದ ಮೇಲೆ ಮಲಗಿರೋದು ಅಂತ ಹೇಳಿದ್ದಾರೆ. ದಿನ ಬೆಳಗಾದ್ರೆ ದುಃಖ ತರ್ತೇವಲ್ಲ, ಅದು ಮೈ ಚುಚ್ಚುತ್ತಾ ಇರುತ್ತಲ್ಲ, ಅದೆಲ್ಲ ಬಾಣಗಳಿದ್ದಾಗಲೆಕ್ಕ, ಬಾಣಗಳಿದ್ದಾಗಲೆ ತಲೆ ಜೋಲಾಡ್ತಿದೆ, ಮತ್ತೆ ಅಸಕ್ ತೋಚೋದಿಲ್ಲ, ಅದು ಆತ ಆತ ಈ ತಾತ ಅಂತ ಒದ್ದಾಡ್ತಿರ್ತಾನೆ ಮನುಷ್ಯ, ದುಃಖ ಪಡ್ತಾ ಇರ್ತಾನೆ, ಅದು ತಲೆ ನಿಲ್ತಾ ಇಲ್ಲ ಅವನಿಗೀಗ, ತಲೆ ಜೋತಾಡ್ತಿದ್ರೆ ನೋವೆಲ್ಲ ನೋವಾಗಿಬಿಟ್ಟಿದೆ, ಅದಕ್ಕೆ ಆ ತಲೆ ನಿಲ್ಬೇಕಾದ್ರೆ ಏನ್ ಮಾಡ್ಬೇಕು, ತಲೆ ದಿಂಬು ಒಂದು ಬೇಕು. ಅವ್ರು ಎಂಥವ್ರು ಗೊತ್ತಾ, ಈ ಬಾಣ ತೆಗೆದು ಮಂಚಿ ಮನಸ್ಸು ಅಂತ ಕೇಳೋದಿಲ್ಲ, ತಲೆ ದಿನ್ಬೇಕಷ್ಟೇ, ಬಾಣದ ಬಗ್ಗೆ ಡೋಂಟ್ ವರಿ, ತಲೆ ಸರಿ ಇದ್ರೆ ಸಾಕು ಅಂತ ಹೇಳ್ತಾರೆ. ಆ ತಲೆ ಬಗ್ಗೆ ಡೋಂಟ್ ವರಿ ಆಗೋಗ್ಬಿಟ್ಟಿದೆ, ತಲೆ ಏನಾರು ಹಾಕೊಂಡು ಹೋಗಿ ಮೈ ಸರಿ ಇದ್ರೆ ಸಾಕು ಅಂತ ನಮ್ಮ ಕಾನ್ಸೆಪ್ಟ್. ಅವ್ರ ತಲೆ ಜೋಲಬಾರದು, ಅದು ಬಹಳ ಮುಖ್ಯ, ಅದು ತಲೆ ಸರಿ ಇರಬೇಕು, ತಲೆ ಒಂದು ಸರಿ ಇದ್ರೆ ಎಲ್ಲ ಸರಿ ಇದ್ದಾಗ ಲೆಕ್ಕ, ತಲೆ ಒಂದು ಕೆಟ್ಟ ಎಲ್ಲ ಇದೆ, ಹುಡುಗನಿಗೆ ತಲೆ ಒಂದು ಸರಿ ಇಲ್ಲ ಅಂದ್ರೆ ಯಾರು ಏನ್ ಕೊಡ್ತಾರೆ ಲೆಕ್ಕ ಹಾಕಿ ನೋಡಂತೆ. ಎಲ್ಲ ಸರಿ ಇದೆ, ಕೈ ಕಾಲು ಗಟ್ಟಿಬಿಟ್ಟಾಗಿ ಪ್ರತಿಯೊಬ್ಬರು ಹೈಟು ವೇಟು ಎಲ್ಲ ಸರಿ ಇದ್ದಾನೆ, ತಲೆ ಒಂದು ಏನು ಸರಿ ಇಲ್ಲ ಅಂದ್ರೆ ಸ್ವಲ್ಪ ಸರಿ ಇಲ್ಲ ಅಂದ್ರೆ ಸಾಕು, ಕತೆ ಮುಗಿದೋಯ್ತಲ್ಲಿ, ಅದನ್ನ ಮೇಕಪ್ ಮಾಡಕ್ ಬರೋದಿಲ್ಲ. ಅದು ತಲೆ ಗಮನ ಕೊಟ್ಟಿದ್ದು ಭೀಷ್ಮರ ವೈಶಿಷ್ಟ್ಯ. ಇವತ್ತು ತಲೆ ಅಂದ್ರೆ ಜಿಜ್ಞಾಸ ಅಂತ ಅರ್ಥ. ಅರ್ಜುನ ಏನ್ ಮಾಡ್ತಾನೆ, ಮೂರು ಬಾಣಗಳನ್ನ ಹೀಗೆ ಬಿಡ್ಲಿಲ್ಲ, ಹೀಗಿದ್ದು ಸಪೋರ್ಟ್ ಕೊಡ್ಬೇಕು ಆ ರೀತಿ ಬಿಡುತ್ತ. ದುರ್ಯೋಧನ ಕೊಟ್ಟರೆ ತಲೆ ಹೊಡೆಯಬೇಕು, ದುರ್ಯೋಧನ ಕೊಟ್ಟರೆ ತಲೆ ಹೊಡಿತು, ತಲೆಗಲ್ಲ ತಲೆ ಸಪೋರ್ಟ್ ಮಾಡಿ ನೆಲಕ್ಕೆ ಕಚ್ಕೊಂಡ್ವಂತೆ. ಮೈಯಲ್ಲಿ ಬಾಣ ಇರಲಿ, ನಮ್ಗೆ ಯೋಚನೆ ಬೇಡ, ತಲೆ ಒಂದು ಸರಿ ಇರಲಿ ಅಂತ ಹೇಳಿದ. ತಲೆ ಸರಿ ಮಾಡಲಿಕ್ಕೆ ಏನು ಬೇಕಾಯ್ತು? ಮೂರು ಬಾಣ ಬೇಕಾಯ್ತು. ಮೂರು ಬಾಣಗಳು ಯಾವುದು ಅಂದ್ರೆ ಶ್ರವಣ, ಮನನ, ಧ್ಯಾನ. ಜ್ಞಾನ, ಭಕ್ತಿ, ವೈರಾಗ್ಯ. ಆ ಮೂರು ತಲೆಯಲ್ಲಿ ಬಂತು ಅಂದ್ರೆ ನಮ್ಮ ಮೈಲಿ ಏನಿದ್ರೂ ಯೋಚನೆ ಇಲ್ಲ ಅಂಬೋದೇ ಮಹಾಭಾರತ ದೊಡ್ಡ ಸಂದೇಶ. ಭೀಷ್ಮರು ಸಾಯ್ಬೇಕಾದ್ರೂ ಕೂಡ ಒಳ್ಳೆ ತತ್ವವನ್ನು ಹೇಳ್ತಾ ಇದ್ದ. ಮೂರು ಬಾಣಗಳಾಗಬೇಕು. ಯಾರದೇ ಬಾಣ ಆಗಬಾರ್ದು? ಮತ್ತೆ ಅರ್ಜುನ ಬಿಟ್ಟ ಬಾಣ ಆಗಬೇಕು. ಅರ್ಜುನ ಅಂದ್ರೆ ಯಾರು? ಜಯತೀರ್ಥರೇ ಅರ್ಜುನ. ಅವರ ನ್ಯಾಯಸುಧಾದಿ ಗ್ರಂಥಗಳ ವಾಕ್ಯಗಳಿರುತ್ತಲ್ಲ ಅವು ಸಪೋರ್ಟ್ ಕೊಡಬೇಕೇ ಹೊರತು ಬೇರೆ ಸಪೋರ್ಟ್ ಕೊಟ್ಟರೆ ಪ್ರಯೋಜನ ಇಲ್ಲ. ರಾಯರ ಪರಿಮಳಾದಿ ಗ್ರಂಥಗಳಿವೆ, ವಜರಾಜ ಯುಕ್ತಿಮಲ್ಲಿಕಾದಿ ಗ್ರಂಥಗಳಿವೆ, ಆಚಾರ್ಯ ಸರ್ವಮೂಲ ಗ್ರಂಥಗಳಿವೆ. ಅವು ಸಪೋರ್ಟ್, ಒಂದು ವಾಕ್ಯ ಸಾಕು, ಒಳ್ಳೆ ಸಪೋರ್ಟ್ ಅದು. ಒಂದು ಅನುಗಾಲವು ಚಿಂತೆ ದೀವಕ್ಕೆ ತಲ್ಲನ ಸದರಿ ತಂಡ ತಾಳು ನನಗೆ ಎಷ್ಟು ನೆಮ್ಮದಿ ಸಿಗುತ್ತೆ ಮನಸ್ಸಿಗಾಗ. ಆ ಕ್ಷಣಕ್ಕೆ ಇಮ್ಮಿಡಿಯೇಟ್ ಸೆಟ್ರೆ ಎಷ್ಟು ಇಂಜೆಕ್ಷನ್ ಕೊಟ್ಟು ಮಾಡಬೇಕಾದ ಕೆಲಸ ಒಂದು ಮಾತು ಕೆಲಸ ಮಾಡುತ್ತೆ. ಆದದ್ದೆಲ್ಲ ಒಳಿತೇ ಆಯಿತು. ಮಂತ್ರದಂಥ ಮಾತುಗಳ ವಿಷ್ಣು ಕೂಡ ಆ ಮೂರು ಯಾವ ಆತ್ಮಾವಾರೋ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ವಿಧಿಧ್ಯಾಸಿತವ್ಯ. ಅರ್ಜುನರ ಬಾಣಗಳಿಂದ ಅವರ ತಲೆ ಸುರಕ್ಷಿತ ಉಳಿತಂತೆ ಆಶ್ಚರ್ಯ ಪಡುತ್ತಿದ್ದಾರೆ. ಆಗ ದುರ್ಯೋಧನ ಡಾಕ್ಟರ್ ಕೆಲಸ ದೊಡ್ಡ ವೈದ್ಯರ ಗುಂಪು ಬಂತಂತೆ. ದೊಡ್ಡ ಸೀನಿಯರ್ ಮೋಸ್ಟ್ ವ್ಯಕ್ತಿ ಬಿದ್ದದನ್ನ ಕೇಳಬೇಕಾ? ವೈದ್ಯರು ರಾಜ ವೈದ್ಯರೇ ಬಂದುಬಿಟ್ರಂತೆ. ತಾತ ಔಷಧಿ ಕೊಡ್ತಾರೆ ಅವರು ಸರಿ ಮಾಡ್ತಾರೆ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ ಅವ್ರದ್ದು ಆಶ್ಚರ್ಯ ನಡೀತಂತೆ. ಈ ಕಡೆಯಿಂದ ಭೀಷ್ಮರು ಬೀಳ್ತಿರ್ಲಿಕ್ಕೇನೆ ಗಂಗಾದೇವಿ ಋಷಿಗಳ ಕೈಯಲ್ಲಿ ಸಂದೇಶ ಕಳಿಸಿದಳಂತೆ. ಮಗು ಭೀಷ್ಮ ಈಗ ಪ್ರಾಣ ಬಿಡೋದು ಬೇಡ, ಇದು ದಕ್ಷಿಣಾಯನ, ಉತ್ತರಾಯಣ ಬರಲಿ ಅಂತ ಸಂದೇಶ ಕಳಿಸಿದ್ರಂತೆ. ಅದಕ್ಕೆ ಭೀಷ್ಮರು ಬೀಳ್ತಾರಷ್ಟೇ ಪ್ರಾಣ ಬಿಡ ದಕ್ಷಿಣಾಯನ ಇನ್ನೂ ಈಗ ಇನ್ನೂ ಕೂಡ ಉತ್ತರಾಯಣದಲ್ಲೇ ಪ್ರಾಣ ಬಿಡೋದು, ಆಮೇಲೆ ಈಗಲೇ ಬಿಡೋದಿಲ್ಲ ಅವರಿಬ್ಬರು ಕೂಡ. ದಕ್ಷಿಣಾಯನ ಇದು, ಇಷ್ಟೊಂದು ಉತ್ತರಾಯಣ ಬರ್ತಾ ಇದೆ, ಆದ್ದರಿಂದ ಪ್ರಾಣ ಬಿಡೋದು ಬೇಡ. ಹಂಸಪಕ್ಷಿಗಳ ರೂಪದಲ್ಲಿ ಮಾತಾಡಿದ್ರಂತೆ ಬಂದವರು. ಹಂಸಪಕ್ಷಿಗಳ ರೂಪದಲ್ಲಿ ಬಂದು ನೀವು ಪ್ರಾಣ ಬಿಡಬೇಡಿ, ನಿಮ್ ತಾಯಿ ಹೇಳಿ ಕಳಿಸಿದ್ದಾಳೆ ಅಂತ ಹೇಳಿದ್ರಂತೆ. ತಕ್ಷಣ ಪ್ರಾಣಾಂತಧಾರಾತ ತಥೋತ್ತರಾಯಣ ಅವರಾಗಲಿ ಅಂದ್ರಂತೆ. ಎಲ್ಲರಿಗೆ ಸಾಯಿಬಾಬಿ ಬರ್ತೀನಿ ಯಾರು ಸುಮ್ಮನೆ ಕೂಡಕ್ಕಾಗತ್ತಾ? ಅವರಿಗೆ ಸಾಧ್ಯ ಇಚ್ಛಾ ಮೃತ್ಯುತ್ವರ ಇತ್ತವರು, ಇಚ್ಛಾದೇವರಾಗಿದ್ದರು. ಆದ್ರಿಂದ ಅವೇಲ್ ಮಾಡಿಕೊಳ್ಳಿ ಅಂತ ಹೇಳಿದ್ದಾರೆ. ಅವೇಲ್ ಮಾಡಿಕೊಳ್ಳೋ ಸ್ಕೋಪ್ ಸಿಗ್ತವೆ. ಇಚ್ಛೆ ಪಟ್ಟು ಸಾಯಿತ. ಇವತ್ತು ಇಮ್ಯಾಜಿನ್ ಮಾಡಿ ಇಚ್ಛೆ ಪಟ್ಟು ಸಾಯೋದೇ ಲಮೇಶ್ ಆಗಿಬಿಟ್ಟಿದೆ. ಆದ್ರೆ ಇಚ್ಛೆ ಪಟ್ಟು ಸಾಯೋದು ದೊಡ್ಡ ಕಾನ್ಸೆಪ್ಟ್. ಅದು ವಾಲೆಂಟ್ ರಿಟೈರ್ಮೆಂಟ್ ಅಂತಾರಲ್ಲ, ಹಾಗೆ ಕಂಪಲ್ಸರಿ ರಿಟೈರ್ಮೆಂಟ್ ರಿಟೈರ್ ಆಯ್ತು ಅವ್ನು ಹೋಗ್ಲೇಬೇಕು ಅವನು. ಹಾಗೆ ಇನ್ನೂ ಇರ್ತೇವೆ, ನಾನು ಹೋಗ್ತೇನೆ ಅಷ್ಟೇ, ನೀವು ಕಳಿಸ್ ನಾನು ಹೋಗ್ತೇನೆ. ವಾಲೆಂಟ್ ರಿಟೈರ್ಮೆಂಟ್ ಕಾನ್ಸೆಪ್ಟ್ ಒಂದು ಬಂದ ಇಚ್ಛಾಬಾಣ ಅಂದ್ರೆ ಬಂದೇನೆ. ಹಾಗೆ ಅವ್ರು ಇಚ್ಛಾ ಮೇಳಗಳಾಗ್ತಾ ಇದ್ದಾರೆ. ಆದ್ರಿಂದ ಹಾಗೆ ಇಟ್ಕೊಂಡಿದ್ರಂತೆ. ದುರ್ಯೋಧನ ಇವರೆಲ್ಲ ಬಂದ್ರು. ಆ ಒಂದು ಪ್ರಸಂಗ ನಡೀತು. ದುರ್ಯೋಧನ, ನಾನೀಗ ಸಾಯಲು ತೀರ್ಮಾನ ಮಾಡಿದ್ದೇನೆ, ಮುಂದೆ ಪ್ರಾಣ ಬಿಡ್ತೇನೆ ಅಷ್ಟೇ, ಇನ್ನು ಯುದ್ಧ ಮಾಡೋ ಯೋಚನೆ ನನಗಿಲ್ಲ. ನಾನು ಬಿದ್ದಾಯ್ತು, ಈಗ ಎಷ್ಟು ಮದ್ದೂರ್ ಮಾತು ಬೀಳೋನೇ ನಾನೀಗ. ನೀನಂತೂ ಜನ್ಮದಲ್ಲಿ ಗೆಲ್ಲೋ ಸಾಧ್ಯತೆ ಇಲ್ಲ, ಅದಕ್ಕೆ ಆ ವೈದ್ಯರನ್ನ ವಾಪಸ್ ಕಳಿಸಿಬಿಡು ಅಂತ ಹೇಳಿದ. ವೈದ್ಯರನ್ನ ವಾಪಸ್ ಕಳಿಸಿಬಿಡು. ಅದು ಅದನ್ನ ಕಳಿಸ್ಲಕ್ ಹೊರಟ ಅವ್ರು ಹೇಳ್ತಾರೆ, ನೋಡಿ ಹಾಗೆ ಕಳಿಸ್ಬೇಡ, ಅವ್ರು ಫೀಸ್ ಕೊಟ್ಟು ಕಳಿಸು ಅಂತ ಹೇಳಿದ್ರಂತೆ. ಎಂತ ಕಾಮನ್ ಸೆನ್ಸ್ ಇದೆ, ಬಹಳ ಇಂಪಾರ್ಟೆಂಟ್. ನನಗೆ ಕನಸಿ ಆಗಿದೆ ಅಂದ್ಮೇಲೆ ಹಾಗೆ ಹೋದ್ರೆ ಸರಿಯಲ್ಲ, ಅವ್ರು ಕೊಡೋದು ಕೊಟ್ಟು ಕಳಿಸು ಅಂತ ಹೇಳಿದ್ರಂತೆ. ಬಹಳ ಆಶ್ಚರ್ಯ. ಆ ಸಮಯದಲ್ಲೂ ಕೂಡ ತನ್ನ ಧರ್ಮವನ್ನು ಬಿಡೋದಿಲ್ಲ. ಮುಂದೆ ಎಷ್ಟು ಉಪದೇಶ ಮಾಡ್ತಾರೆ ಮಹಾನುಭಾವರು, ಹೇಗೆ ಧರ್ಮ ಪಾಲನೆ ಮಾಡಿರ್ಬೇಕು. ಅಷ್ಟು ಹೇಳಿ ಮತ್ತೊಂದು ಮಾತು ಹೇಳ್ತಾರೆ, ನೋಡಿ ನನ್ನ ಸಂದೇಶ ಇದು, ಮುಂದೆ ನನ್ನ ದಹನ ಮಾಡಬೇಕಾದ್ರೆ ಮೈಯಲ್ಲಿ ಬಾಣಗಳು ಚುಚ್ಚಿವೆಯಲ್ಲ, ಇದ್ರ ಸಮೇತ ದಹನ ಮಾಡಬೇಕು ನನ್ನ ಅಂತ ಹೇಳ್ತಾರೆ. ಇವರ ಸಮೇತ ದಹನ ಮಾಡಬೇಕು, ನಾನು ಬೇರೆ ಸೌಧ ಉಪಯೋಗಿಸಬಾರದು, ಇದೇ ಸೌಧವಾಗಿ ಉಪಯೋಗಿಸಬೇಕು ಅಂತ ಹೇಳಿದ್ರು. ಇವರಲ್ಲೇಬೇಕು ನನ್ನ ಮೈಯೊಳಗೆ. ಇದರ್ಥ ಮಾಡಿಕೊಂಡ್ರೆ ಶಸ್ತ್ರಗಳ ಸಮೇತ ಸಾಯ್ಬೇಕು ಅವ್ರ ವಿಶೇಷ. ಶಸ್ತ್ರಗಳ ಸಮೇತ ತನ್ನ ದೇಹವನ್ನು ಸುಡಿ ಅಂತ ಹೇಳಿರ್ತಾರೆ. ಅದಕ್ಕೆ ಬ್ರಾಹ್ಮಣ ಶಾಸ್ತ್ರಗಳ ಸಮೇತ ಭಗವದ್ಗೀತೆ ಪಾರಾಯಣ ಮಾಡ್ತಿರ್ಬೇಕು, ದೇಹ ಬಿಡಬೇಕು. ಸಿನಿಮಾಗಳಿಗೆ ಸಾಯ್ತಾರೆ, ಬಾಗಿಲು ಕೂಡ ಸಾಯ್ಬೇಕಾಗ ಭಗವದ್ಗೀತೆ ಕೇಳ್ತಾ ವಿಷ್ಣು ಸಹಸ್ರನಾಮ ಕೇಳ್ತಾ ಹುಡುಗರು ಪಾರಾಯಣ ಮಾಡಬೇಕು. ಅದಕ್ಕೆ ಅಂತ ಮಕ್ಕಳು ಇರಬೇಕು ಅಂತ ಹೇಳ್ತಾ. ಅಂತ ಮಕ್ಕಳು, ಅಂತ ಬಂಧುಗಳು ಇರಬೇಕು. ಆಸ್ತಿಕರ ಬಂಧುಗಳು ಇರಬಾರದು. ಏನ್ ಕೊಡ್ತೀರಿ ಏನ್ ಕೊಡ್ತೀರಿ ಕೇಳೋ ಬಂಧುಗಳು ಇರಬಾರದು. ವಿಶ್ವ ಮಿಷ್ಟರ್ ವಶಕ್ಕಾಗಿ ಕೊಡ್ತೀನಿ ಅಂದ್ರೆ ನಾರಾಯಣ ಕೊಟ್ಟು ನಾವು ಕಳ್ಕೊತೀವಿ, ಯಾಕೆ ಯೋಚನೆ ಮಾಡ್ತೀಯ? ಕೊಡೋ ವಿಚಾರ ಮಾಡಬೇಡ, ಮೊದಲು ನೀವು ಉಳಿಯೋ ವಿಚಾರ ಯೋಚನೆ ಮಾಡಿ. ಓದಿತ್ತೇ ಕಾಕ್ಷರನ್ ಬ್ರಹ್ಮ ದಾಹರನ್ ಮಾಮನುಸ್ಮರನ್ ಯತ್ರಯಾತಿ ತದೇನ್ ದೇಹಂ ಸಯಾತಿ ಪರಮಾಂ ಗತಿಂ. ಭಗವದ್ಗೀತೆಯ ಮಾತು. ಈ ಒಂದು ದೃಷ್ಟಿಗೋಸ್ಕರ ಬಹಳ ನಾವು ಕೇಳಬೇಕು. ದುಷ್ಟರು ಎಂಥ ಸಮಾಧಾನ, ಮೈ ತುಂಬ ಬಹಳ ಚಿತ್ತ, ಎಷ್ಟು ನೋವಾಗ್ತಿರಬೇಕು ಪಾಪ ಅವರು. ಅಂತ ಹೊತ್ತಲ್ಲಿ ಜ್ಞಾನ ಬಿಟ್ಟಿಲ್ಲ ಅವರು, ಹಾಗಿದ್ದಾರೆ. ಅಟ್ಟತ್ತಿ ಕತ್ಲಾಯ್ತು, ನೀವೆಲ್ಲ ಹೋಗಿ ಅಂತ ಹೇಳ್ತಾರೆ, ಹೊರಟೋಗಿ ಬಿಡ್ತಾರೆ. ಮರು ದಿವಸ ಬೆಳಿಗ್ಗೆ ಮತ್ತೆಲ್ಲರೂ ಬರ್ತಾರೆ ಅಲ್ಲಿಗೆ, ಯುದ್ಧ ಶುರು ಮಾಡಬೇಕಲ್ಲ ಈಗ. ಆಗ ಭೀಷ್ಮರು ಹೇಳ್ತಾರೆ, ನಾನು ತುಂಬಾ ಬಾಯಾರಿಕೆಯಾಗಿದೆ, ಸ್ವಲ್ಪ ನೀರು ಬೇಕು ಅಂತ ಕೇಳ್ತಾರೆ. ಹಿಂದಿನ ದಿವಸ ರಾತ್ರಿ ಬಿದ್ದವರು, ಎಷ್ಟು ರಕ್ತ ಸೋರೋಗ್ಬಿಟ್ಟಿದೆ ಪಾಪ, ರಕ್ತ ಹೋಗ್ತಿರ್ಲಿಕ್ಕೆ ನೀರು ಬೇಕು ಅನ್ಸುತ್ತೆ, ಬಹಳ ಇಂಪಾರ್ಟೆಂಟ್ ಅದು. ಯಾಕೆ ಬ್ಲಡ್ನ ಮೇನ್ ಕಂಟೆಂಟ್ ವಾಟರ್, ತಕ್ಷಣ ಕಾಂಪನ್ಸೇಟ್ ಮಾಡಕ್ ಬೇಕಾಗುತ್ತೆ. ಬೆಳಿಗ್ಗೆ ಮರಿಗೆ ಇದ್ದು ನನಗೆ ನೀರು ಬೇಕಾಗುತ್ತೆ ಅಂತ ಕೇಳಿದ್ರಂತೆ. ದುರ್ಯೋಧನ ಯಥಾ ಪ್ರಕಾರ ನೀರು ತರಿಸ್ದ, ಕಡಗಟ್ಲಿ ನೀರು ಅದು ಏನೇನೋ ಹಾಕಿದ್ವಿ ಇದೆಲ್ಲ ತರಿಸ್ದ ಅವನು ಬಿಡಲಿಕ್ಕೆ ಅಂತ ಹೇಳ್ತಾರೆ. ಥೂ ನೀನ್ ನಾಚಿಕೆ ಆಗೋದಿಲ್ವಾ? ನಾನು ಮೈಗಿನೀರು ಕುಡಿತೇನೆ ಅಂತ ಹೇಳಿದರು. ಮೈಗಿನೀರು ಕುಡಿತಾನ ಟೆಕೆಯಲ್ಲಿ ಹೆಣಗಳು ತೂಕನೇ ನೀರು ತರಬೇಕು. ಎಲ್ಲಿಂದ ತರಬೇಕು ಅವರು? ಹೆಣಗಳ ರಾಶಿ ಉದ್ದ ಹೋಗ್ಬಿಟ್ಟಿದೆ. ಈಗ ನೋಡಿದ್ರೆ ಗೊತ್ತಾಗ್ತದೆ ಸುನಾಮಿ ಅದರೊಳಗೆ ಬರೀ ಹೆಣಗಳ ರಾಶಿಗಳು ಮನುಷ್ಯನಿಗೆ ಗಾಬರಿ ಆಗಿಬಿಡಬೇಕು. ಮಾಸ್ ಕ್ರಿಮೇಷನ್ ಮಾಡಿ ಬಿಟ್ಟಿದ್ದಾರೆ ಪಾಪ. ಆ ಸಾಲು ಸಾಲು ಜನ ಸತ್ತು ಬಿದ್ದಿರ್ತಾರೆ. ಇದೇನೋ ಒಂದು ಸ್ಟೋಕಿಗಳು ಎಷ್ಟು ಜನ ಸತ್ತಿದ್ದಾರೆ ಲೆಕ್ಕನೇ ಇಲ್ಲ. ಮಡಿ ನೀರ್ತಾರೆ ಸಾನ್ಸಸ್ ಇಲ್ಲ, ಮೇಲೆ ಹಾಕೊಡಿಲ್ಲ ಅಂತ ಹೇಳುತ್ತಾರೆ. ತುಳುವಿನ ಅವ್ರ ಮಡಿ ಗೊತ್ತೇ ಇಲ್ಲ, ಜಗದಲ್ಲೇ ಮೇಲಿಗೆ ಪಾಪ ಅವನು ಅದೇ ಅರ್ಥ ಆಗಬೇಕು. ಏನು ಸುಮ್ಮನೆ ಆಕಾಶ ಹೇಳಿದ್ರೆ ನಿಂತ್ಕೊಂಡ ಮತ್ತೆ ಎಲ್ಲಿಗೆ ನೀರು ತರಬೇಕು, ಹ್ಯಾಕ್ ತರಬೇಕು, ಎಷ್ಟು ಬರೀ ರಕ್ತ ಮಾಂಸಗಳು ಮತ್ತೆ ಹೆಣಗಳು ಎಲ್ಲಿಂದ ತರಬೇಕು ನೋಡು. ಅಜ್ಜನ ಕೇಳ್ತೇನೆ ನೋಡು ಕೊಡ್ತೇನೆ ಅಂತ ಹೇಳ್ತಾ ಅರ್ಜುನ ಕೊಡ್ತೇನೆ ನೋಡು. ಈಗ ಅರ್ಜುನ ನಾನು ನೀರು ಕೊಡು ಅಂತ ಕೇಳ್ತಾ ಅರ್ಜುನ ಎಂಥ ಗುರು ಎಂಥ ಜ್ಞಾನಿ, ಅದಕ್ಕೆ ಅರ್ಜುನ ಹೊಡಿಲಕ್ಕೂಗಲ್ಲ, ಹೇಗಬೇಕಾದ್ರೆ ತರಬಲ್ಲ. ಆತನ ಆಯುಧ ಅಸ್ತ್ರ ಒಂದೇ, ಬೇಕಾದವರಿಗೆ ಅಸ್ತ್ರ ಸಾಕು, ಅಸ್ತ್ರ ಏನೇನು ಬೇಕಾದ್ರೂ ಮಾಡ್ತಾನೆ. ಇದು ಆಶ್ಚರ್ಯ. ರಾಯರಂತವರಿಗೆ ಎಲ್ಲದಕ್ಕೂ ಶಾಸ್ತ್ರ ಒಂದೇ, ಬೇರೆ ಇಲ್ಲ. ಪ್ರತಿ ಮಾತೆತ್ತರೆ ಸರ್ವ ವಿದ್ಯಾ ಪ್ರವೀಣನ್ನೇ ರಾಘವೇಂದ್ರ ಅನ್ನ ವಿದ್ಯೆ. ಶಾಸ್ತ್ರದಿಂದ ಒಬ್ಬ ಕ್ಷತ್ರಿಯ ಏನೆಲ್ಲ ಮಾಡಬಲ್ಲ, ಶಾಸ್ತ್ರದಿಂದ ಒಬ್ಬ ಬ್ರಾಹ್ಮಣ ಏನನ್ನೂ ಮಾಡಬಲ್ಲ. ಅದು ಒಳ್ಳೆ ದೃಷ್ಟಾಂತ ಅರ್ಜುನ ದೃಷ್ಟಾಂತ. ಈಗ ಆ ಕ್ಷಣಕ್ಕೆ ಮತ್ತೆ ಅರ್ಜುನ ಬಾಣ ತಗೊಂಡಂತೆ, ಒಂದು ಬಾಣ ತಗೊಂಡು ಬಿಡ್ತಾನೆ ಸರ್ವಂತ ಹೋಗುದು. ವಜ್ರಾಸ್ತ್ರವನ್ನು ತಗೊಂಡಂತೆ ಅರ್ಜುನ, ಅದ್ಮೇಲೆ ಸೋರ ಹೋಗುತ್ತೆ, ಅಷ್ಟು ಜ್ವರ ಕೆಳಗೆ ಬೀಳುತ್ತೆ. ಹೇಗೆ ಹೋಗ್ಬೋದು, ಹೇಗೆ ಹೊಡಿತಾರೆ ಅರ್ಜುನ? ಸ್ಪೀಡ್ ಪಿಕಪ್ ಮಾಡ್ಬೇಕಲ್ಲ, ಇದೆಲ್ಲ ಜೋರ ಜೋರ ಬಿಡಿ ಅಂತ ಬೋಲ್ ಮಾಡ್ತಾನಲ್ಲ, ಸ್ಪೀಡ್ ಪಿಕಪ್ ಮಾಡೋದಕ್ಕೋಸ್ಕರ ಆ ಜೋರ ಮೇಲಕ್ಕೆ ಹರ್ರಂತ ಕೆಳಗೆ ಬೀಳ್ತಾ ಇದೆ. ಭೂಮಿಯಲ್ಲಿ ಜೋರ ಹೋಯ್ತಂತೆ, ನೀರು ತುಂಬ ಶುರುವಾಯ್ತಂತೆ ಮೇಲಿಂದ. ಸೀದಾಗ ಅವ್ರ ಬಾಯಿಗೆ ಬಿತ್ತಂತೆ, ಹಾಗೆ ಲೋಟ ತಂಬಿಗೆ ಯಾವುದೂ ಇಲ್ಲ, ಊರ್ಧ್ವಧಾರವಾಗಿ ಬಿತ್ತಂತೆ. ಸಿ ಡೈರೆಕ್ಟ್ ಪ್ಯೂರೆಸ್ಟ್ ವಾಟರ್, ಫಸ್ಟ್ ಬೋರ್ವೆಲ್ ಕಾನ್ಸೆಪ್ಟ್ ತಂದಿದ್ದೆ ಅರ್ಜುನ. ಪಾಪ ನೇರವಾಗಿ ಬಂದು ತಾಯಿ ಹಾಗೆ ನೀರು ಬಿತ್ತಂತೆ. ಅವ್ರು ಹೇಳ್ತಾರೆ, ನೋಡಿದೀಯನಯ್ಯ, ಯಾಕೆ ಕೊಟ್ಟ ಅರ್ಜುನನ, ಎಂತ ನೀರು ಕೊಟ್ಟ ನೋಡಿದ್ಯಾ, ಸಾಯ್ಬೇಕಾದ ಇಂತ ನೀರು ಬೇಕು ನನಗೆ. ಮಡಿ ನೀರಂದ್ರೆ ಗಂಗಾ ನೀರನ್ನು ಕೊಟ್ಟಿದ್ದಾರೆ ಪಾಪ. ಇವತ್ತಿನ ಕುರುಕ್ಷೇತ್ರಕ್ಕೆ ಹೋದ್ರೆ ಅಲ್ಲಿ ಭೀಷ್ಮರು ಮಲಗಿದ ಜಾಗ ಅಂತ ತೋರಿಸ್ತಾ, ಪಕ್ಕದಲ್ಲಿ ದೊಡ್ಡ ಕುಂಡ ಇದೆ, ದೊಡ್ಡ ಬಾವಿ ಇದೆ, ಆಳವಾದಿದೆ. ಆದ್ರೆ ನೀರು ಇವತ್ತು ಬೀರದು, ಭೀಷ್ಮಕುಂಡ ಅಂತಾನೆ ಹೆಸರು. ಅರ್ಜುನ ಅದು ಹೊಡೆದಾಗ ಬಂದಿದ್ದು ಅಂತ ಹೇಳ್ತಾ, ಅರ್ಜುನ ಹೊಡೆದಾಗ ಬಂದು ಇವತ್ತು ಅದ್ರ ಹೆಸರು ಅದನ್ನೇ ಭೀಷ್ಮಕುಂಡ ಅಂತಾನೆ ಕರೆಯೋದು. ಭೀಷ್ಮರು ಮಲಗಿದ ಜಾಗ, ಪಕ್ಕದಲ್ಲೇ ಭೀಷ್ಮಕುಂಡ ಆಚೆ ಎಲ್ಲಿ ಹೇಳಿ ಅದೇ ಬಲಭಾಗದ ಮಗ ನೀರು ಬಾಯಲ್ಲಿ ಬೀಳುತ್ತಾರೆ. ಅರ್ಜುನ ಹೇಗೆ ಬಾಣ ಹೊಡೆದಿದ್ದಾನೆ, ಎಂಥ ಪುಣ್ಯಾತ್ಮ, ಶಸ್ತ್ರದಲ್ಲಿ ಎಂಥ ಸಾಧನೆ ಮಾಡಿದ. ಭೀಷ್ಮರು ನೋಡ್ತಾರೆ, ನೋಡಿದ್ಯಾ ದುರ್ಯೋಧನ, ಯಾದೃಶಿ ಅಸ್ತ್ರಜ್ಞತಾ ಪಾರ್ಥೆ, ಅರ್ಜುನ ಎಂಥ ಧನುರ್ಧಾರಿ ನೋಡಿದ್ದೀಯಾ, ಭೀಮಸೇನೆ ಎಂಥ ಬಲಾಢ್ಯ ಅಂತ ನೋಡಿದ್ದೀಯಾ, ಇಂಥವ್ರು ಇಂದ ಯುದ್ಧ ಮಾಡೋ ಯೋಚನೆ ಮಾಡ್ತೀಯ ಏನಂತ ಕೇಳ್ತಾರೆ. ಇಂಥವ್ರು ನಿನ್ನ ತಲೆ ಕೂಡ ಹೊಡಿಲಿಲ್ಲ ಮೊದಲು, ನಿನಗೆ ಏನಂತ ಅರ್ಥ ಕೂಡ ಮಾಡ್ಕೊಳ್ಳಿಲ್ಲ, ಅದ್ ಹ್ಯಾಗೆ ಮಾಡಿದ್ದಾರೆ ನೋಡಿದ್ಯಾ, ಆಗ್ಲಿಲ್ಲ ಅಂತ ಹೇಳಲಿಲ್ಲ, ತಗೊಂಡಿದ್ದು ಹೊಡೆದಿದ್ದೆ ಕೆಲಸ. ಎಷ್ಟು ಸಾಧನೆ ಮಾಡಿದ್ದಾನೆ ಅರ್ಜುನ, ಇಂಥವ್ರಲ್ಲಿ ಇನ್ನೂ ಯುದ್ಧ ಮಾಡೋ ಯೋಚನೆ ಮಾಡಬೇಡ, ಸಂಧಿ ಮಾಡ್ಕೊ, ನಾವು ಒಬ್ಬರು ಹೋದ್ರೆ ಪರವಾಗಿಲ್ಲ, ನೀವಾದ್ರೂ ಎಲ್ಲ ಉಳ್ಕೊಳ್ಳಿ ಅಂತ ಹೇಳ್ತಾರಪ್ಪ. ನಾನು ಹೋಗಿ ಇದ್ದ ಬಿಡಬೇಡಿ ಅಂತ ಹೇಳೋದಿಲ್ಲ, ಮತ್ತೆ ಸಮೂಹ ಮುಗಿಸಿಬಿಡಿ, ಮತ್ತೆ ನಾನು ಹೋಗಿ ಬಿಟ್ಬಿಟ್ಟು ನಾವು ಇದಾಗುತ್ತೆ ಅಂತ ಹೇಳೋದಿಲ್ಲ. ನಾನು ಒಬ್ಬರು ಹೋಗಿದ್ದು ಸಾಕು, ನೀವೆಲ್ಲ ಬದುಕಬೇಕು, ಇಂಥವ್ರು ಸಂಧಿ ಮಾಡ್ಕೊ, ಅವ್ರು ಒಪ್ಸೋ ಜವಾಬ್ದಾರಿ ನಮ್ದು ಅಂತ ಹೇಳ್ತಾರೆ ಪಾಪ. ದುರ್ಯೋಧನ ಕೇಳ್ತಾನೆ, ಯಾರ ಮಾತು ಕೇಳಿದ್ದ ದೂರ್ ಮಾತು ಕೇಳ್ತಾನೆ ಪಾಪ. ಸುಮ್ಮನೆ ಹೋಗ್ಬಿಟ್ಟಂತ ಆ ಕಡೆಗೆ ಹೋಗ್ತಾನೆ. ಆಯ್ತು, ಸುಮ್ಮನೆ ಆಗ್ತಾರೆ, ಯಥಾ ಪ್ರಕಾರದ್ದು ವಾದ್ಯ ಶುರುವಾಯಿತು, ದ್ರೋಣ ಪರ್ವ ಪ್ರಾರಂಭ ಆಗ್ಬೇಕು. ಭೀಷ್ಮರದ್ದು ಮುಗಿಯಿತು, ದ್ರೋಣ ಪರ್ವ ಆರಂಭವಾಗ್ತಾ ಇದೆ. ಅದು ಪ್ರಾರಂಭವಾಗೋದು ನಾಳೆ ಆಗಬೇಕು, ನ್ಯಾಯವಾಗಿ ಆಗೋದಿಲ್ಲ, ಯಾಕಂದ್ರೆ ಮರುದಿವಸ ಶುರುವಾಗಿದೆ, 11 ದಿವಸ ಇಲ್ಲಿ 11 ಶುರುವಾಗೋದಿಲ್ಲ. March 9 15 ತಾರೀಕಿನವರೆಗೆ ಆಗ ದ್ರೋಣ ಪರ್ವ, ಅದೊಂದು ಚಿತ್ರ ವಿಚಿತ್ರವಾದ ಪರ್ವ. ಯುದ್ಧದಲ್ಲಿ ತುಂಬಾ ಜನ ನಮ್ಮ ಮಹಾಭಾರತ ಬರ್ಲಕ್ಕೆ ಹೋಗ್ತವರು ಯುದ್ಧಗ್ರಹಚಾರ್ಯ ಏನೇ ಬರ್ಲಕ್ಕೆ ಹೋಗಿಲ್ಲ, ಆಫ್ಟರ್ ಆಲ್ ಏನೇ ಯುದ್ಧ ಬರುವಾರೆ ಬರದಿಲ್ಲ ಅಂತ ಬಿಡ್ಬರೋದಾಗಿತ್ತು. ಅವ್ರು ಆಫ್ಟರ್ ಆಲ್ ಏನಿಲ್ಲ ಅದರಲ್ಲಿ ಯುದ್ಧ ಬರುವಾಗ ಬಿಟ್ಬಿಟ್ಟಿದ್ದಾರೆ. ಇವೆಲ್ಲ ಯುದ್ಧ ಪರ್ವ ವಿಚಾರ ಅಂತ ಅವ್ರು ಯೋಚನೆ ಮಾಡಬೇಕು. ಫಸ್ಟ್ ದ್ರೋಣ ಪರ್ವದ ಯುದ್ಧಕ್ಕೆ ಹೊಸ ಗತಿ ಬರುತ್ತೆ, ಅದರಿಂದ ರೋಮಾಂಚಕ ವರ್ಣನೆಗಳು ಕೇಳ್ತಾ ಇದ್ರೆ ನಾವು ಮಹಾಭಾರತ ಕಾಲಕ್ಕೆ ಹೋಗ್ತೇವೆ ಅನ್ನೋಷ್ಟು ಮಟ್ಟಿಗೆ ಆಚಾರ್ಯರು ಬರೀತಾರೆ, ಅತ್ಯಪೂರ್ವವಾದಂತಹ ವರ್ಣನೆಗಳು. ಅದರಿಂದ ಮುಂದೆ ಮಹಾಭಾರತ ಮುಂದುವರಿಯುತ್ತೆ. March 9 15 ತಾರೀಕಿನವರೆಗೆ ದ್ರೋಣ ಪರ್ವದ ಪ್ರವಚನ. ಈ ಫೆಬ್ರವರಿಯಲ್ಲಿ ಮಧ್ಯನವಮಿ ಇತ್ಯಾದಿಗಳ ಉತ್ಸವದ ನಿಮಿತ್ತದಿಂದ ಬಿಡುವಿರಲಿಲ್ಲ. ಆ 11 17 ಫೆಬ್ರವರಿ ಪೂರ್ಣಬ್ರಹ್ಮ ವಿದ್ಯಾಪೀಠದಲ್ಲಿ ಸುಮಧ್ವ ವಿಜಯದ ಪ್ರವಚನ ಇರೋದ್ರಿಂದ ಗುರುವಾದರೆ ಇಲ್ಲೇ ಆಗಬೇಕು ಅಂತ ಅಪೇಕ್ಷೆ ಪಟ್ಟರು. ಆದರೆ ಮೊದಲಲ್ಲಿ ತೀರ್ಮಾನವಾಗಿರೋದ್ರಿಂದ ಅಲ್ಲಿ ಕಾರ್ಯಕ್ರಮವಿರುತ್ತೆ. ಮಧ್ಯನವಮಿ ಎಂದು ಮಂಗಳವಾದ ಹಾಗೆ 7 ಕಾಲ ಸುಮಧ್ವಜದ ಪ್ರವಚನ ಇರುತ್ತೆ. ಮಧ್ವಾಚಾರ್ಯ ಕಾಣಿಕೆ ಅಂತದ್ದು ಅದು ಮಹಾಭಾರತನ ಭೀಮರಸನ ಮಧ್ವಾಚಾರ್ಯರಾದ್ದರಿಂದ ಅವರ ಭಾವ ಏನಂತೂ ಮುಂದುವರಿತಾ ಇದೆ. ಆಸಕ್ತರನ್ನು ಉಪಯೋಗ ಮಾಡಿಕೊಳ್ಳಬಹುದು ಅಂತ ಹೇಳ್ತಾ ಈ ಪ್ರವಚನ ಮಾಲಿಕೆಯನ್ನು ತುಂಬಾ ಶ್ರದ್ಧೆಯಿಂದ ಏರ್ಪಾಟು ಮಾಡತಕ್ಕಂತಹ ಕಾರ್ಯ ಮಾಡಿರೋದು ಶ್ರೀ ಗುರುರಾಜರಾಯರು ದಂಪತಿಗಳು ಮತ್ತು ಸತ್ಯನಾರಾಯಣ ರಾಯರು ರಾಘವೇಂದ್ರ ರಾಯರು. ಇದೊಂದು ವಿಶೇಷ, ಮೂರು ಜನಗಳು ಬಹಳ ಶ್ರದ್ಧೆಯಿಂದ ಒಂದೆರಡು ಕಾರ್ಯಕ್ರಮ ಮಾಡಿಸೋದೇ ಕಷ್ಟ. ಈಗಾದ್ರೆ 1.5 ಮುಗಿದೋಗಿದೆ, 12 ಪ್ರವಚನ ಮಾಲಿಕೆ ಮುಗಿದೋಗಿದೆ. ಆ ಉತ್ಸಾಹ ಕಡಿಮೆ ಆಗ್ತಾ ಇಲ್ಲ, ಉತ್ಸಾಹ ಜಾಸ್ತಿ ಆಗ್ತಾ ಇದೆ ಅನ್ನೋದು ಭಾರಿ ವಿಶೇಷ. ಪ್ರತಿ ಪ್ರವಚನ ಮಾಡಿಸಬೇಕಾದ್ರೂ ಕೂಡ ಬಹಳ ಉತ್ಸಾಹದಿಂದ ಪ್ರವಚನ ಮಾಡಿಸ್ತಾ ಇದ್ದಾರೆ. ನಿಜವಾಗ್ಲೂ ಜೀವನದಲ್ಲಿ ಒಳ್ಳೆಯ ಆಸ್ತಿ ಅಂದ್ರೆ ಅದು ಒಂದೇನೆ, ಜ್ಞಾನಕ್ಕಿಂತ ದೊಡ್ಡ ಸಂಪಾದನೆ ಮಾಡಕ್ಕೆ ಮನುಷ್ಯ ಸಾಧ್ಯವೇ ಇಲ್ಲ. ಆದ್ದರಿಂದ ಅಂತ ಜ್ಞಾನ ಕಾರ್ಯದ ಬಗ್ಗೆ ಇವತ್ತು ಮಠಮಾನ್ಯಗಳು ಮಾಡಬೇಕಾದ ಕೆಲಸಗಳಿವೆಲ್ಲ ಕೂಡ. ಮಠಮಾನ್ಯಗಳಲ್ಲಿ ವಾತಾವರಣ ಇಲ್ಲ ಹೊತ್ತಿನ ದಿವಸ, ಅಂತ ಹೊತ್ತಿನೊಳಗೆ ಮೂರು ಜನ ಗೃಹಸ್ಥರೇ, ಮತ್ತೆ ಮೂರು ಜನ ಗೃಹಸ್ಥರು ಸೇರಿಬಿಟ್ಟು ಬಹಳ ಶ್ರದ್ಧೆಯಿಂದ ಮಾಡಿಸ್ತಾರೆ ಅಂತ ಹೇಳಿದ್ರು. ಅಜ್ಜನ ಮೂರು ಬಾಣ ಇದ್ದಾಗೆ ಮೂರು ಜನಗಳು ಒಳ್ಳೆ ಜೋರಾಗಿ ತಲೆ ಅಟ್ಯಾಚ್ ಮಾಡೋ ಹಾಗೆ ಜ್ಞಾನ ನಮಗೆಲ್ಲ ಒಳ್ಳೆ ರೀತಿಯಲ್ಲಿ ಮಹಾಭಾರತ ಶರಣವಾದ ಹಾಗೆ. ಧರ್ಮೋಗುವರ್ಧತೆ ಶಿಷ್ಟಿರ ಕೀರ್ತನೇನ, ಪಾಪಂ ಪ್ರಣಶ್ಯತಿ ಪ್ರಕೋಧರ ಕೀರ್ತನೇನ, ಭ್ರತೃ ಪ್ರಣಶ್ಯತಿ ಧನಂಜಯ ಕೀರ್ತನೇನ, ಮಾದ್ರಿ ಸುತವು ಕಥಯತಾಂ ನಭವಂತಿ ರೋಗ, ಹೆಸರೊಳಗೆ ಪುಣ್ಯ ಅಂತ ಕೆಲಸ ಮಾಡಿಸ್ತಾರೆ. ಎಷ್ಟು ಅಭಿನಂದನೆ ಮಾಡಿದ್ರು ಸಾಲದು. ಅದನ್ನು ವಿಶೇಷವಾಗಿ ಮೊದಲೇ ಹೇಳಿದ್ದೇನೆ, ಅವರಿಗೆಲ್ಲ ಮೂಲತಃ ಉರಾದ ದೇಶಮುಖ ಅವರಿಗಂತೂ ಅವರು ಒಂದು ಕಾಲ MAS ಕಾಲೇಜಿನಂತ ಪ್ರತಿಷ್ಠಿತ ಕಾಲೇಜಿಗೆ ಪ್ರಿನ್ಸಿಪಾಲ್ ಆಗಿದ್ದ ಅವರಿಗೆ ಹೇಗೆ ಜ್ಞಾನ ಕಾರ್ಯ ಮಾಡಬೇಕು ಅನ್ನೋದ್ರ ಸ್ಪಷ್ಟ ಚಿತ್ರ ಇರೋದ್ರಿಂದ ಅವ್ರು ಉತ್ಸಾಹದಿಂದ ಏನೇನು ವ್ಯವಸ್ಥೆ ಬೇಕು, ಎಷ್ಟು ನಮ್ದು ಮಾಧ್ಯಮ ಫಂಕ್ಷನ್ ಅಂತ ಹೇಳಿದ್ರೆ ಆ ವ್ಯವಸ್ಥೆಗೆ ಹೆಸರಾದದ್ದು. ಅಲ್ಲಿ ಹೋದ ಬೈಕ್ ಏನ್ ಸಭೆ ಮಾಡೋಕೆ ಶುರು ಮಾಡುತ್ತೆ, ಅದು ಯಾರೇ ಕರೀತಾರೆ ಔಟ್ ಆಫ್ ಸ್ಟೇಷನ್ ಮೇಲೆ ಹೋಗ್ಬಿಟ್ಟಿರ್ತಾನೆ, ಅದು ಬೇರೆ ಹೋಗ್ಬಿಟ್ಟಿರಬೇಕು, ದೂಸರ ಹೋಗ್ಬಿಟ್ಟಿರುತ್ತೆ. ಅವ್ಯವಸ್ಥೆಯ ಭಯ, ಅಷ್ಟ ಲೈಟ್ ಓವರ್ ಬಟ್ ಹುಡುಕ್ಬೇಕಾದ್ರೆ ಎಲ್ಲ ಒದರಿ ಕಿರಿಚೋವರೆಗೂ ಬರೋದಿಲ್ಲ, ಯಾಕೆ ಹೇಳೋರು ಕೂಡ ಕೆಟ್ಟಾಗಿರುತ್ತದೆ, ಕೇಳೋರು ಎದ್ದು ಹೋಗ್ಬಿಟ್ಟಿರ್ತಾರೆ, ಇರೋದೇ ಇಲ್ಲ. ಇಂಥ ವಾತಾವರಣ ಜಾಸ್ತಿ ನಮ್ಮಲ್ಲಿ. ಆದ್ರೆ ಮೊದಲೇ ಒಂದ್ಸತ್ತು ಕರೆಂಟ್ ಹೋಯ್ತಲ್ಲ, ಇಮ್ಮಿಡಿಯೇಟ್ ಅವ್ರು ಮಾಡಿದ ಕೆಲಸ ಇನ್ನೊಂದು ಎಂದು ಹಾಗಾಗಬಾರದು ಅಂತ ಹೇಳಿದ್ರು. ಆ ಒಂದು ಶ್ರದ್ಧೆ ಉಪನ್ಯಾಸಕ್ಕೆ ಬಂದ್ರೆ ಸರಿ ಇರುತ್ತೆ. ಇದಕ್ಕೆಲ್ಲ ಫ್ರೆಂಡ್ಸ್ ಪ್ರಶ್ನೆಗಿಂತ ಮನಸ್ಸಿನ ಪ್ರಶ್ನೆ ಫಸ್ಟ್ ಬೇಕಾಗ. ಮೈಂಡ್ ಇಲ್ಲದವ್ರ ಫ್ರೆಂಡ್ ಏನ್ ಮಾಡ್ತದೆ? ಮೈಂಡ್ ಇದ್ರೆ ಫ್ರೆಂಡ್ ಬರ್ತದೆ, ಫ್ರೆಂಡ್ ಇದ್ರೆ ಮೈಂಡ್ ಇಲ್ಲದವರ ಬಿದ್ದಿರ್ತದೆ. ಹಾಗೆ ಅಷ್ಟೇ, ಇವತ್ತು ಎಷ್ಟೋ ಮತಮಾನಗಳು ಬೇಕಾಷ್ಟು ಮಾಡೋ ಶಕ್ತಿ ಇದೆ, ಆದ್ರೆ ಅವ್ರಿಗೆ ಮನಸ್ಸೇ ಇಲ್ಲ, ಅದರಿಂದ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಶಕ್ತಿ ಆಸಕ್ತಿ ಎರಡು ಸೇರಬೇಕು. ಆಸಕ್ತಿ ಶಕ್ತಿ ಸೇರಿದ ಕೆಲಸ ಆಗುತ್ತೆ. ಅವ್ರಿಗೆ ಬರೀ ಆಸಕ್ತಿ ಇದ್ರೂ ಪ್ರಯೋಜನ ಇಲ್ಲ, ಬರೀ ಶಕ್ತಿ ಇದ್ರೂ ಪ್ರಯೋಜನ ಇಲ್ಲ. ಈ ಮೂರು ಜನದಲ್ಲಿ ಮೂರು ಸೇರಿರೋದ್ರಿಂದ ಎರಡು ಒಳ್ಳೆ ಮಟ್ಟದಲ್ಲಿ ಇರೋದ್ರಿಂದ ಕೆಲಸ ಆಗ್ತಾ ಇದೆ. ವಿಶೇಷ ಭೀಷ್ಮರಿದ್ದಾಗೆ ಮೂರನೇ ರಿಟೈರ್ ಆದವರು, ಅದು ಭಾರಿ ವಿಶೇಷ. ಎಲ್ಲ 60 ದಾಟಿದವರು, ಆದ್ರೆ ಉತ್ಸಾಹ ಮಾತ್ರ ಭೀಷ್ಮ ಉತ್ಸಾಹದಂತೆ ಇವೇವ ಧನ್ವಿನಾರ್ ಎಲ್ಲ ತೆಲ್ಲರಂತೆ ಓಡಾಡ್ತಾ ಇರ್ತಾರೆ, ಅನ್ನೋದು ಭಾರಿ ವಿಶೇಷ. ಅದರ ಫಲವಾಗಿ ತಪ್ಪದೇ ಕೇಳಲು ಸಾಧ್ಯವಾಗಿದೆ. ನೀವು ಕೂಡ ಒಳ್ಳೆ ರೀತಿಯಲ್ಲಿ ಅದಕ್ಕೆ ಸ್ಪಂದಿಸ್ತಾ ಇದ್ದೀರಿ. ಇವರು ಮೂರು ಜನಕ್ಕೂ ಬಹಳ ವಿಶೇಷವಾದ ಧನ್ಯವಾದಗಳನ್ನು ಹೇಳುತ್ತಾ, ಅವರ ಉತ್ಸಾಹಕ್ಕೆ ತಕ್ಕಂತೆ ದೇವರು ನಿರ್ವಿಘ್ನವಾಗಿ ಕಾರ್ಯವನ್ನು ಪೂರೈಸಲಿ, ಆ ಮೂಲಕವಾಗಿ ಹರಿವಾರಗಳ ಅನುಗ್ರಹವನ್ನು ಹೆಚ್ಚಾಗಿ ಸಂಪಾದನೆ ಮಾಡತಕ್ಕಂಥ ಯೋಗವನ್ನು ಕೊಡಲಿ ಅಂತ ಹೇಳಿ ಹಾರೈಸ್ತಾ, ಮತ್ತು ಶ್ರದ್ಧೆಯಿಂದ ಭಾಗವಹಿಸತಕ್ಕಂಥ ನಿಮಗೆಲ್ಲ ಕೂಡ ತುಂಬಾ ಉತ್ಸಾಹದಿಂದ, ಹತ್ತಿರವೂ ಸುತ್ತಮುತ್ತ ಬಸ್ ಕನೆಕ್ಷನ್ ಸಿಗದೇ ಇರತಕ್ಕಂಥ ಜಾಗ ಇದು, ಆದರೆ ನೀವು ಅದು ಆಲೋಚನೆ ಮಾಡದೆ ಶ್ರದ್ಧೆಯಿಂದ ಬರ್ತಿದ್ದೀರಲ್ಲ, ನಿಮಗೆ ವಿಶೇಷವಾದ ಧನ್ಯವಾದಗಳನ್ನು ಹೇಳ್ತಾ. ಮೊದಲು ಅವರು ಹೇಳಿದಾಗ ವಿಜಯಭಾರತಿ ಶಾಲೆ ಒಳ್ಳೆ ವಿಶೇಷವಾದ ಬಹುಶಃ ಎಲ್ಲಾ ಶಾಲಾ ಕಾಲೇಜುಗಳು ಹೀಗೆ ಮಾಡಿಬಿಟ್ರೆ, ಸಾಯಂಕಾಲ ಅಧ್ಯಾತ್ಮ ಪ್ರವಚನ ಕೇಂದ್ರ ಮಾಡಿಬಿಟ್ರೆ ಎಲ್ಲ ಎಜುಕೇಶನ್ ಆಗೋಗ್ಬಿಡುತ್ತೆ. ಅದು ಬೀಗ ಹಾಕೊಂಡು ಹೋಗಿರ್ತಾರೆ, ಅವ್ರು ಏನಿರೋದಿಲ್ಲ. ಇವತ್ತಿನ ದಿವಸ ಸಾಯಂಕಾಲ ಬೀಗ ತೆಗೆಸ್ತಕ್ಕಂಥ ಕೆಲಸ ಮಾಡಿದವರು ಅಂದ್ರೆ ಮೂರು ಜನ, ಶಾಲಾ ಕಾಲೇಜುಗಳಲ್ಲ ಬೀಗ ಹಾಕಬಾರದು, ತೆಗೆಸಬೇಕು ಅಂತ ವ್ಯವಸ್ಥೆ ಮಾಡಿದ್ದಾರೆ. ಅದರ ಸದುಪಯೋಗವನ್ನ ಈ ಏನು ಸಂಸ್ಥೆಗೆ ಮಾಡ್ಕೋತಾ ಇದೆ, ಆ ಸಂಸ್ಥೆಗೆ ವಿಶೇಷ ಧನ್ಯವಾದಗಳನ್ನು ಹೇಳುತ್ತಾ, ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳುತ್ತಾ, ಈ ಪ್ರವಚನ ಮಾಲಿಕೆಯನ್ನು, ಈ ಬಾರಿಯ ಪ್ರವಚನ ಮಾಲಿಕೆಯನ್ನ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ.
ಎಲ್ಲ ಉಪಾಯ ಹೇಳ್ಕೊಡಿ ಅಂತ ಕೇಳ್ತಾ ಇಲ್ಲ, ಅದರ ಬಗ್ಗೆ ಆತ ಯೋಚನೆ.